நமோ நம. ஆபிரமம் மங்களயிதம் அஜரம் விமலம் சதா ஆனந்ததீர்மலம் வதேதாபுத்ரயாபகம் வித்யா சித்தாந்த துத்தாந்த வித்வம்சேஷாம்னோ ஹிருதம் வரே அத்திகல்பிதகல்போய பிரத்யத்திகேசரி வியாசித்த குரு பூயாத் அஸ்விஷ்டாத சித்தை தபோ வித்யா விரக்தியாதி சத்குணோகாகரானம் வாஜ்ராஜகுருந்தே ஹைபிபிராஷியான் பூஜ்ய ராகவேந்திராய சித்தசமர்த்தாய ச பரதாங்கல்பருக்ஷாய நமதாம் காமதேஹே துர்வாதித்வாந்தவே வைஷ்ணவேந்தி வயந்தவே ஸ்ரீ ராகவேந்திரவே நமக்கிந்தையாளவே ஆபாதமொழி பரியந்தம் குருநாமாக்கன் ஃபலே தேன விக்னா பிரஷ்யந்தி சித்தேந்த மனோரதாக ஹரி ஓம் ஸ்ரீ குருப்போ நம. நாவு பாகவத புருஷ்டபதி ಅಂತೇಳಿ ಭಾಗವತವನ್ನು ಈ ಭಾದ್ರಪದ ಮಾಸದ ಶುಕ್ಲಪಕ್ಷದಲ್ಲಿ ಆದಷ್ಟು ಭಾಗವತ ಚಿಂತನೆ ಮಾಡೋಣ ಅಂತ ಹೇಳಿ ಭಾಗವತದ ಧೃತ ಸಾರ ಭಾಗವತ ಸಾರೋದ್ಧಾರ ಅಂತ ಮಾಡಿದ್ದಾರೆ ವಿಷ್ಣುತೀರ್ಥರು. ಅದರಲ್ಲಿ ಕೆಲವು ಶ್ಲೋಕಗಳು ಮತ್ತು ಭಾಗವತದಲ್ಲಿ ಭಾಗವತದ ಮೂಲ ಶ್ಲೋಕಗಳನ್ನೇ ತಗೊಂಡು ಆರಿಸಿಕೊಂಡು ಭಾಗವತದ ಸಾರವ ಶ್ಲೋಕಗಳಿದೆ ಅಂತೇಳಿ ಅದರಲ್ಲಿ ಮತ್ತು 28 ಶ್ಲೋಕಗಳನ್ನು ಅದು ಧೃತ ಭಾಗವತ ಸಾರ ಅಂತ ತಗೊಂಡಿದ್ದಾರೆ. ಅದು ವಿಷ್ಣುತೀರ್ಥರು ಮಾಡಿದ್ದಂತ ಒಂದು ಪ್ರತೀತಿ ಇದೆ. ಒಟ್ಟಾರೆ ಈ ಶ್ಲೋಕಗಳನ್ನು ನಾವು ಇದು ಭಾಗವತದ ಒಂದು ಮುಖ್ಯವಾದ ಪ್ರಮೇಯಗಳನ್ನು ಸಾರವನ್ನು ಕೊಡುವಂತಹ ಶ್ಲೋಕಗಳಾಗಿವೆ. ಅದರಲ್ಲಿ ಮಂಗಳಾಚರಣ ಶ್ಲೋಕದಂತೆ ಇರುವಂತಹ ಮೊದಲನೇ ಶ್ಲೋಕ ಬಹಳ ವಿಸ್ತಾರವಾದ ಅರ್ಥವನ್ನು ಭಾಗವತವನ್ನೇ ಆ ಭಾಗವತದ ಮೂಲ ಅಂಶಗಳನ್ನೆಲ್ಲವನ್ನು ತಿಳಿಸುವಂತಹ ಶ್ಲೋಕ ಆಗಿದೆ. ಆ ಶ್ಲೋಕವನ್ನು ನಾವು ಅರ್ಥ ಚಿಂತನೆ ಮಾಡಿದ್ದೀವಿ. ಆ ಶ್ಲೋಕ ಹೀಗೆ ಹೊರಟಿದೆ. ಓಂ ಜನ್ಮಾದ್ಯಸ್ಯೇತೋನ್ವಯಾದ್ ಇತರತಸ್ತಥೇಷ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ತಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಅಂತ ಹೊರಟಿರುವಂತಹ ಶ್ಲೋಕ ಇದು. ಭಗವಂತನ ಸರ್ವಸಾಮರ್ಥ್ಯ, ಅವನ ಪೂರ್ಣ ಗುಣತ್ವ, ಅವನು ಈ ಜಗತ್ತು ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡಿರುವ ಅಂಶ ಇವೆಲ್ಲವನ್ನು ಹೇಳಿ ಅಂತಹ ಭಗವಂತನನ್ನು ನಾವು ಧ್ಯಾನ ಮಾಡೋಣ. ಭಗವಂತನ ಧ್ಯಾನ, ಅದರ ಮೂಲಕ ಭಗವಂತನ ಧ್ಯಾನ ಮಾಡುವುದರ ಮೂಲಕವಾಗಿ ಮೋಕ್ಷಪ್ರದಾಯಕನಾಗಿದ್ದಾನೆ ಭಗವಂತ. ಅಂತಹ ಸರ್ವಶಕ್ತನಾದ ಮೋಕ್ಷದಾಯಕನಾದ ಭಗವಂತನ ಬಗ್ಗೆ ಧ್ಯಾನ ಮಾಡುವುದರ ಮೂಲಕವಾಗಿ ಅವನು ಕರುಣದಿಂದ ನಮಗೂ ಮೋಕ್ಷವನ್ನು ಅನುಗ್ರಹ ಮಾಡ್ತಾನೆ ಅನ್ನುವ ಅಂಶವನ್ನು ತಿಳಿಸುವಂತಹ ಶ್ಲೋಕ, ಬಹಳ ಅರ್ಥವಂತವಾದಂತಹ ಶ್ಲೋಕ. ಅದನ್ನು ನೋಡ್ತಾ ಬಂದಿದ್ದೀವಿ. ಇಲ್ಲಿ ಜನ್ಮಾದ್ಯಸ್ಯ ಅಂತ ಹೇಳಿದಾಗ ಭಗವಂತನ ಎಲ್ಲ ಗುಣಗಳವನು ಈ ಜಗತ್ತಿನ ಅಷ್ಟ ವ್ಯಾಪಾರ, 8 ವಿಧವಾದ ವ್ಯಾಪಾರಗಳು, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅನ್ನುವ ಈ ಪ್ರಪಂಚದ ಸತ್ಯವಾದ ಪ್ರಪಂಚಕ್ಕೆ ಇವೆಲ್ಲವೂ. ಮಿಥ್ಯಾ ಪ್ರಪಂಚವಿದ್ದರೆ ಅದರ ನಿಯಮನ ಆಗಲಿ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅನ್ನುವ ವ್ಯಾಪಾರಗಳಾಗಲಿ, ಇವೆಲ್ಲದಕ್ಕೂ ಅರ್ಥವಿಲ್ಲದೆ ಆಗಿಬಿಡುತ್ತೆ. ಅದರ ಸ್ಥಿತಿ ಮಿಥ್ಯಾ ವಸ್ತುವಿನ ಸ್ಥಿತಿಯಾಗ, ಒಂದು ಸತ್ಯವಾದ ವಸ್ತು ಇದ್ದರೆ ಅದನ್ನು ಸೃಷ್ಟಿಸಬೇಕು, ಅದರ ಸರಿ ಒಂದು ಇಲ್ಲಿಯೂ ಸರಿ ವಸ್ತುವಿದ್ದರೆ ಅದನ್ನು ಮೇಂಟೈನ್ ಮಾಡುವುದೆಂಬ ಪ್ರಶ್ನೆಯೇ ಬರೋದಿಲ್ಲ. ಆ ಕಾರಣದಿಂದ ಎಲ್ಲ ವಿಧವಾದ ವ್ಯಾಪಾರಗಳನ್ನು ಹೇಳಿದ್ದಾರೆ ಅಂದ್ರೆ ಈ ಜಗತ್ತು ಸತ್ಯವಾದ ಜಗತ್ತೇ ಆಗಿರಬೇಕು ಅನ್ನುವ ಅಂಶ. ಅಷ್ಟೇ ಅಲ್ಲದೆ ಇಂತಹ ಸತ್ಯವಾದ ಜಗತ್ತು ಮಿಥ್ಯವಾದರೆ ಜಗತ್ತಿನಲ್ಲಿ ಮಾಡುವ ವ್ಯಾಪಾರಗಳೆಲ್ಲವೂ ಮಿಥ್ಯವಾಗತ್ತೆ. ಈ ಶ್ಲೋಕದಲ್ಲಿ ಬ್ರಹ್ಮದೇವರಿಗೆ ಹೃದಯ ಆದಿ ಕವಯೇ ಮುಹ್ಯಂತಿ, ಆ ಪ್ರೀತಿ ಭಾವದಿಂದ ಆ ಪರಮಾತ್ಮ ನಾರಾಯಣನು ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ್ದಾರೆಂದ್ರೆ ಮತ್ತೆ ಎಲ್ಲವೂ ಮಿಥ್ಯವಾದ್ರೆ ಆ ಉಪದೇಶವು ಮಿಥ್ಯವಾಗಬೇಕು. ಮಿಥ್ಯಾ ಉಪದೇಶ ಮಾಡುವಂತಹ ಪ್ರಸಕ್ತಿ ಅರ್ಥವಿಲ್ಲದೆ ಪ್ರಸಕ್ತಿ ಆಗಿಬಿಡುತ್ತೆ. ಆ ಕಾರಣದಿಂದ ಇಲ್ಲಿ ಜಗತ್ತಿನ ಬಗ್ಗೆ ಆಗಲಿ, ಜಗತ್ತಿನ ವ್ಯಾಪಾರಗಳ ಬಗ್ಗೆ ಆಗಲಿ, ಜಗತ್ತಿನಲ್ಲಿರುವ ನಾನಾ ವಿಧವಾದ ಅಂಶಗಳ ಬಗ್ಗೆ ಆಗಲಿ, ಯಾವುದರ ಬಗ್ಗೆಯೂ ಮಿಥ್ಯಾ ರೂಪವಾದ ಚಿಂತನೆ ಇಲ್ಲವೇ ಇಲ್ಲ. ಇವೆಲ್ಲವೂ ಕೂಡ ಸತ್ಯವಾಗಿದೆ ವಸ್ತುಗಳು ಅಂತ ಹೇಳ್ತಾ ಇಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾರೆ. ಅದು ಕೂಡ ಎಲ್ಲ ಕೆಲವು ವ್ಯಾಖ್ಯಾನಗಳಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ್ದು ಯಾವುದು ಪ್ರಸಿದ್ಧಿ ಇಲ್ಲ. ಆ ಕಾರಣದಿಂದ ಅಂದ್ರೆ ಹುದಿ ಆ ಭಗ ಚತುರ್ಮುಖ ಬ್ರಹ್ಮನಿಗೆ ಹೊಳಿತಿದೆ, ಎಲ್ಲ ವೇದಗಳು ಹೊಳಿದಿವೆ. ಆ ಹೊಳಿದಿರುವಂತಹ ವೇದಗಳನ್ನು ಮತ್ತು ಸುಮ್ಮನೆ ಭಗವಂತ ತಿಳಿಸುವ ಅಂದ್ರೆ ಇದೆ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾನಷ್ಟೇ ಅಂತೇಳಿ ಹುದ ಅನ್ನೋ ಶಬ್ದಕ್ಕೆ ಹುದಿ ಅಂತ ಹೇಳಿ ಅರ್ಥವನ್ನು ಮಾಡಿ ಬ್ರಹ್ಮನ ಹೃದಯದಲ್ಲಿ ಮನಸ್ಸಿನಲ್ಲಿ ವೇದ ಸ್ವತಃ ಪ್ರಕಾಶವಾಗಿದೆ. ನಾರಾಯಣ ಸುಮ್ಮನೆ ಪ್ರೇರಣೆ, ಆ ಪ್ರಕಾಶವಾದದ್ದನ್ನು ತಿಳ್ಕೊ ಅಂತ ಹೇಳಿ ಪ್ರೇರಣೆ ಮಾತ್ರ, ಪ್ರೇರಣಾ ಶಕ್ತಿ ಮಾತ್ರ ಭಗವಂತನಿಗಿದೆ. ಉಪದೇಶ ಭಗವಂತ ಮಾಡಬೇಕಾಗಿದ್ದಿಲ್ಲ, ಎಲ್ಲರೂ ಚತುರ್ಮುಖ ಬ್ರಹ್ಮನವರಿಗೆ ಗೊತ್ತಾಗಿಬಿಡ್ತು ಅಂತೇಳಿ ಇತ್ಯಾದಿ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಅವೆಲ್ಲವೂ ಅಪವ್ಯಾಖ್ಯಾನಗಳಂತ ಹೇಳ್ತಾ ಅದಕ್ಕೆ ಸಪ್ರಮಾಣಕವಾಗಿ ತಿಳಿಸಿಕೊಟ್ಟಿದ್ದ ವಿಷಯವನ್ನು ನೋಡಿದ್ದು ನಿನ್ನೆ ಸಂಕ್ಷಿಪ್ತವಾಗಿ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಶ್ಚ ಪ್ರಹಿಣೋತಿ ತಸ್ಮೈ ತಂ ಹ ದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಕ್ಷುರು ವೈ ಶರಣಂ ಅಹಂ ಪ್ರಪದ್ಯೆ ಅಂತೇಳಿ ಆತ್ಮಬುದ್ಧಿ ಪ್ರಕಾಶ ಅನ್ನುವ ಶ್ರುತಿಯ ಒಂದು ಎಕ್ಸ್ಪ್ರೆಷನ್ ಅದನ್ನು ತಿಳಿಸಿಕೊಟ್ಟಿದೆ. ಈ ಕಾರಣದಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತ ಉಪದೇಶ ಮಾಡಿದ್ದಾನೆ. ಇದು ಕೇವಲ ಹೃದಯದಲ್ಲಿ ಸುಮ್ಮನೆ ಪ್ರೇರಣೆ ಕೊಡುವುದು ಮಾತ್ರವಲ್ಲ, ಉಪದೇಶವನ್ನೇ ಮಾಡಿದ್ದಾನೆ, ಅಂದ್ರೆ ಎದುರಿಗೆ ನಿಂತು ಉಪದೇಶ ಮಾಡಿದ್ದಾನೆ ಅನ್ನುವ ಅಂಶವನ್ನು ಇದು ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ ಶ್ರುತಿವಾಕ್ಯ. ಅಷ್ಟೇ ಅಲ್ಲದೆ ಭಗವಂತನ ಬಗ್ಗೆ ಭಗವಂತ ಯಾರು ಗುರುಗಳು ನಮ್ಗೆ ಯಾರು ಉಪದೇಶ ಮಾಡಿದೇನೆ ಗೊತ್ತಾಗಿಬಿಡುತ್ತೆ ಅನ್ನುವ ಅಂಶವೂ ಸರಿ ಇಲ್ಲ. ಯಾಕೆಂದ್ರೆ ಮೊದಲನೇದಾಗಿ ಭಗವಂತನನ್ನು ತಿಳಿಯಬೇಕಂದ್ರೆ ಭಗವಂತನ ಅನುಗ್ರಹ ಬೇಕು. ಆ ಭಗವಂತ ಏನು ಭಗವಂತನಿಗೆ ಸಂಬಂಧವಿಲ್ಲದೇನೆ ತಿಳಿದುಬಿಟ್ಟಿದ್ದಾರೆ? ಯಾರಾದರೂ ಚತುರ್ಮುಖ ಬ್ರಹ್ಮದೇವರಾದರೂ ಭಗವಂತನ ಒಂದು ಉಪದೇಶವಿಲ್ಲದೇನೆ ತಿಳಿದುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಯಾಕಂದ್ರೆ ಭಗವಂತ ಅನುಗ್ರಹ ಇಲ್ಲದೆ ಭಗವಂತ ಪ್ರಸಾದಂ ವಿನಾ, ಪ್ರಸಾದ ಅನುಗ್ರಹ, ಭಗವಂತನ ಅನುಗ್ರಹವಿಲ್ಲದೆ ಜ್ಞಾತು ಶಕ್ಯ ನತ ಪ್ರಸಾದ, ಪ್ರಸಾದಂ ವಿನಾ ಜ್ಞಾತು ನ ಶಕ್ಯ. ನತ ಪ್ರಸಾದಂ ವಿನಾ ಜ್ಞಾತು ಶಕ್ಯ ಅಂದರೆ ಪ್ರಸಾದಂ ವಿನಾ ಜ್ಞಾತು ನತ ಶಕ್ಯ, ಭಗವಂತನ ತಿಳಿಯುವುದು ಸಹಿತ ಸಾಧ್ಯವಿಲ್ಲ. ಭಗವಂತ ಉಪದೇಶ ಮಾಡಬೇಕು, ಇಲ್ಲ ಭಗವಂತನ ಅನುಗ್ರಹದಿಂದ ಪಡೆದವರು ಉಪದೇಶ ಮಾಡಬೇಕು, ಇಲ್ಲ ಅವರ ಉಪದೇಶ ಪರಂಪರೆಯಲ್ಲಿ ಬಂದವರು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದವರು ಯಾರು ಒಬ್ಬರು ನಮಗೆ ಗುರುಗಳಾಗಿ ನಮಗೆ ಉಪದೇಶವನ್ನು ಮಾಡಲೇಬೇಕು. ಆವಾಗ ಆ ಉಪದೇಶ ಮಾಡಿದಾಗಲೂ ಸರಿ ಉಪದೇಶ ಮಾಡಿಬಿಟ್ಟಾರೆ ನಮಗೆ ತಿಳಿದುಬಿಡುತ್ತ ಅಂದ್ರೆ ಇಲ್ಲ. ಯಾರೋ ಒಬ್ಬರು ಗುರುಗಳು ಬಂದು ನಮಗೆ ಉಪದೇಶ ಮಾಡಿದಾಗ ಆ ಗುರುಗಳಿಗೂ ಭಗವಂತನ ಅನುಗ್ರಹವಿರಬೇಕು, ಉಪದೇಶ ಮಾಡುವ ಅನುಗ್ರಹ. ಆ ಶಿಷ್ಯನಿಗೂ ಆ ಗುರುವಿನಿಂದ ಪಡೆದ ಉಪದೇಶದಿಂದ ಜ್ಞಾನವನ್ನು ಪಡೆಯುವ ಅನುಗ್ರಹ ಭಗವಂತನಿಂದ ಆಗಬೇಕು. ಆ ಭಗವಂತ ಅನುಗ್ರಹ ಮಾಡಿದರೆ ಉಪದೇಶವಾದರೂ ಕೂಡ ಯಾವುದೂ ಗೊತ್ತಾಗೋದಿಲ್ಲ. ಅದಕ್ಕೆ ಪ್ರಸಾದಂ ವಿನಾ ಭಗವಂತನ ಅನುಗ್ರಹವಿಲ್ಲದೆ ನಾತು ನತು ಸತ್ಯ, ಭಗವಂತನನ್ನು ತಿಳಿಯುವುದು ಸಹಿತ ಸಾಧ್ಯವಿಲ್ಲ ಅಂತ ಹೇಳಿ ಆ ಕಾರಣದಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಸ್ವತಂತ್ರವಾಗಿ ತಿಳಿದೆ ಅಂತ ಭಾವನೆ ಮಾಡಬೇಡಿ. ಯಾರೋ ಉಪದೇಶ ಮಾಡಬೇಕು, ಮತ್ತೆ ಚತುರ್ಮುಖ ಬ್ರಹ್ಮದೇವರು ಉಪದೇಶ ಮಾಡುವವರು ಯಾರು ಅಂದ್ರೆ ಪರಮಾತ್ಮನೇ ಸ್ವಯಂ ಉಪದೇಶ ಮಾಡಿದ್ದಾನೆ ಅಂತ ಹೇಳಿ ಭಗವಂತನ ಅನುಜ್ಞೆ ಇಲ್ಲದೆ ಭಗವಂತನ ಅನುಗ್ರಹವಿಲ್ಲದೆ ಅನುಜ್ಞೆಯೂ ಬೇಕು, ಅನುಗ್ರಹವೂ ಬೇಕು. ಭಗವಂತನ ಆ ಒಂದು ಪ್ರಸಾದ ಇದ್ದರೆ ಮಾತ್ರನೇ ತಿಳಿಯುತ್ತೆ, ಅದು ಇಲ್ಲದೇ ಇದ್ದರೆ ಮುಹ್ಯಂತಿ ಎಂ ಸೂರ್ಯ. ಯಾವ ಭಗವಂತನ ವಿಷಯದಲ್ಲಿ ಆದರೆ ಜ್ಞಾನಿಗಳು ಕೂಡ ಮೋಹಕ್ಕೆ ಒಳಗಾಗುತ್ತಾರೋ ಅಂತ ಭಗವಂತನನ್ನು ಧ್ಯಾನ ಮಾಡೋಣ. ಮುಹ್ಯಂತಿ ಅಂದ್ರೆ ಮೋಹಕ್ಕೆ ಒಳಗಾಗುತ್ತಾರೆ ಯಾರು? ಸೂರ್ಯ, ಜ್ಞಾನಿಗಳು ಕೂಡ, ದೇವತೆಗಳು ಕೂಡ. ಯಾರು ಬೇಕಾದ್ರೂ ಬ್ರಹ್ಮಕ್ಕೆ ಮೋಹಕ್ಕೆ ಒಳಗಾಗಬಹುದು. ಯಾವಾಗ? ಭಗವಂತನ ಅನುಗ್ರಹ ಇಲ್ಲದೆ, ಭಗವಂತನ ಇಚ್ಛೆಯಿಂದ. ಅದು ಇಚ್ಛೆ ಮಾಡುವ ಭಗವಂತ, ಇವನಿಗೆ ಮೋಹ ಇರಲಿ ಅಂದ್ರೆ ಮೋಹ ಬರುತ್ತೆ, ಭಗವಂತ ಇವನಿಗೆ ಮೋಹ ಹೋಗಲಿ ಅಂದ್ರೆ ಮೋಹ ಹೊರಡೋಗುತ್ತೆ. ಸೊ ಈ ಮೋಹವನ್ನು ಕೊಡುವುದು ತೆಗೆಯುವುದು ಕೂಡ ಭಗವಂತನ ವಶದಲ್ಲಿಯೇ ಇದೆ. ಅವನ ಅನುಗ್ರಹವಿಲ್ಲದೆ ಇದ್ದರೆ ಜ್ಞಾನಿಗಳು ಕೂಡ ಮೋಹಕ್ಕೆ ಒಳಗಾಗ್ತಾರೆ, ಅವನ ಅನುಗ್ರಹವಿದ್ದರೆ ದಂಡರು ಕೂಡ ಜ್ಞಾನಿಗಳಾಗ್ತಾರೆ. ಅಂತಹ ಮಹಾಶಕ್ತಿವಂತ ಮಹಿಮಾವಂತನಾಗಿದ್ದಾನೆ ಭಗವಂತ. ಅದಕ್ಕೆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡುವುದು ಯಾಕೆ ಅಂತ ಹೇಳಿದರೆ ನನಗೆ ಭಗವಂತನಿಗೆ ಖುಷಿ ಬರುತ್ತೆ, ಭಗವಂತನಿಗೆ ಒಂದು ಆನಂದ ಬರುತ್ತೆ, ಅದಕ್ಕೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಯಾರಾದರೂ ಹೇಳಿದರೆ ಅದು ಸರಿಯಲ್ಲ. ಭಗವಂತ ತನ್ನ ಪ್ರಯೋಜನಕ್ಕಾಗಲಿ, ಪ್ರಯೋಜನಕ್ಕಾಗಲಿ, ಆನಂದಕ್ಕಾಗಲಿ, ತನಗೆ ಆನಂದ ಬರಬೇಕು, ಖುಷಿ ಬರಬೇಕು, ಪ್ರಯೋಜನವಾಗಬೇಕು, ಯಾವುದೋ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಮಾಡಲಿಲ್ಲ. ಅದಕ್ಕೆ ಯಾಕೆಂದ್ರೆ ಮತ ಅತೃಪ್ತ ಪ್ರವರ್ತತೆ, ಭಗವಂತ ಅತೃಪ್ತನಲ್ಲ. ತೃಪ್ತ ಅಂದ್ರೆ ಎಲ್ಲವೂ ಇದೆ, ನನಗೆ ಇನ್ನೇನು ಬೇಡ ಅನ್ನುವನು ತೃಪ್ತ. ಅತೃಪ್ತ ಅಂದ್ರೆ ನನಗೆ ಇನ್ನು ಸ್ವಲ್ಪ ಏನಾದ್ರೂ ಬೇಕು, ನನಗೆ ಇದು ಸಾಕಾಗೋದಿಲ್ಲ, ಐ ನೀಡ್ ಸಮಥಿಂಗ್ ಮೋರ್ ಅಂತ ಯಾರು ಭಾವಿಸ್ತಾನೋ ಅವನು ಅತೃಪ್ತ. ತೃಪ್ತನು ಅತೃಪ್ತನು, ಅತೃಪ್ತನಾದವನು ಅವನು ತನಗೆ ಸುಖ ಪೂರ್ಣವಾಗಿ ಇಲ್ಲ, ಆ ಸುಖವನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಅಪೂರ್ಣನಾದವನು, ಅತೃಪ್ತನಾದವನು ಅಸಂತೃಪ್ತನಾದವನು, ಬೇಕಾದೆಲ್ಲ ಸಿಗಲಿಲ್ಲ ಅಂತ ಭಾವನೆ ಮಾಡಿದವನು, ಅವನು ತನ್ನ ಕಾರ್ಯಗಳಲ್ಲಿ ತೊಡಗುತ್ತಾನೆ, ಯಾವುದೋ ಒಂದು ಕೆಲಸ ಮಾಡ್ತಾನೆ. ಯಾಕೆ ಅಂದ್ರೆ ಖುಷಿ ಬರಬೇಕು, ತನಗೆ ಸಂತೋಷ ಬರಬೇಕನ್ನುವ ದೃಷ್ಟಿಯಿಂದ. ಅಂದ್ರೆ ಪ್ರತಿಯೊಬ್ಬ ಜೀವದ ಲಕ್ಷಣ ಏನಂದ್ರೆ ಸಂತೋಷ ಪಡೆಯುವುದಕ್ಕೆ ಪ್ರಯತ್ನವನ್ನು ಮಾಡುವುದು, ಕಾರ್ಯಗಳನ್ನು ಮಾಡುವುದು. ಹಾಗೆ ಭಗವಂತ ಕೂಡ ತನಗೆ ಸಂತೋಷ ಸಿಗುವುದಕ್ಕಾಗಿ ಸರಾಚರ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನಂದ್ರೆ ಇಲ್ಲ, ಅವನು ತನ್ನ ಪ್ರಯೋಜನಕ್ಕಾಗಿ ಮಾಡಲಿಲ್ಲ. ಅವನು ನಿತ್ಯ ಪೂರ್ಣನು, ನಿತ್ಯಾನಂದನಾಗಿದ್ದ ಕಾರಣದಿಂದ ಅವನು ಅತೃಪ್ತನಲ್ಲ. ನಟ ಅತೃಪ್ತ ಪ್ರವರ್ತತೆ ಕಿಂತು ಮೃಷ ವೃಥಾಯವ. ಮತ್ತೆ ಯಾಕೆ ಮಾಡಿದ ಭಗವಂತ ಸೃಷ್ಟಿಯಾದಿಗಳಂದ್ರೆ ಮೃಷ ಅಂದ್ರೆ ಸ್ವಪ್ರಯೋ, ಮೃಷ ಅನ್ನುವ ಶಬ್ದಕ್ಕೆ ವ್ಯರ್ಥ ಅಂತ ಅರ್ಥ. ವ್ಯರ್ಥ ಅಂದ್ರೆ ವೇಸ್ಟ್ ಅಂತ ನಾವು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ. ಅಂದ್ರೆ ವ್ಯರ್ಥ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ತೆಗೆದಾಗ ವಿಗತವಾದ ಅರ್ಥ ಅಂದ್ರೆ ಪ್ರಯೋಜನ. ವ್ಯರ್ಥ ಅಂದ್ರೆ ವೇಸ್ಟ್ ಅಂತ ಒಂದು ಅರ್ಥ ಇದೆ, ದಟ್ ಮೀನಿಂಗ್ ಆಲ್ಸೋ ಇದೆ. ಆದರೆ ವ್ಯರ್ಥ ಅನ್ನುವ ಶಬ್ದಕ್ಕೆ ಪ್ರಯೋಜನ ರಹಿತ ಅನ್ನುವ ಅರ್ಥವೂ ಇದೆ. ಇದು ವ್ಯರ್ಥ, ಅದಕ್ಕೆ ವೇಸ್ಟ್, ಇದು ಪ್ರಯೋಜನವಿಲ್ಲ ಅನ್ನೋದಕ್ಕೂ ಆ ಕಾರಣದಿಂದ ವೇಸ್ಟ್ ಅನ್ನುವ ಅರ್ಥವು ಅದಕ್ಕೆ ಬಂತು. ಇದು ವ್ಯರ್ಥ, ಇದು ವೇಸ್ಟ್, ಯಾಕಂದ್ರೆ ಯಾವ ಪ್ರಯೋಜನವಿಲ್ಲ ಆದ್ದರಿಂದ ವೇಸ್ಟ್ ಅಂತ ಒಂದು ಕಾರಣವನ್ನು ಹೇಳಬಹುದಾದ ಕಾರಣದಿಂದ ವ್ಯರ್ಥಕ್ಕೆ ವೇಸ್ಟ್ ಅನ್ನುವ ಅರ್ಥ ಬಾರೋಡ್ ಮೀನಿಂಗ್. ನಿಜವಾದ ಮೂಲಭೂತವಾದ ಅರ್ಥ ವ್ಯರ್ಥ ಅಂದ್ರೆ ಪ್ರಯೋಜನವಿಲ್ಲ. ವಿಗತ ವಿ ಅರ್ಥ, ವಿಗತ ಅರ್ಥ ವ್ಯರ್ಥ, ವಿ ಅರ್ಥ ವ್ಯರ್ಥವಾಗುತ್ತೆ ಅದು. ಆ ಕಾರಣದಿಂದ ಯಾವುದಾದ್ರೆ ವಿಗತವಾದ ಇಲ್ಲ ಅರ್ಥ ಪ್ರಯೋಜನವಿಲ್ಲವೋ ಅದು ವ್ಯರ್ಥ. ಸೊ ಭಗವಂತ ಮಾಡಿದ ಈ ಸೃಷ್ಟಿ ಕೂಡ ಮೃಷ ವೃಥಾಯೇವ, ಇದು ವ್ಯರ್ಥ, ಇದು ಮೃಷ ಅಂದ್ರೆ ಈ ಸರಾತರ ಜಗತ್ತಿನ ಸೃಷ್ಟಿ ಮೃಷ ವ್ಯರ್ಥ ಅಂದ್ರೆ ಅರ್ಥ ಏನು, ಭಗವಂತನಿಗೆ ಸ್ವಪ್ರಯೋಜನವಿಲ್ಲ. ಮತ್ತೆ ಯಾರು ಪ್ರಪಂಚದಲ್ಲಿ ನಿಮ್ಗೆ ಯಾವ್ದಾದ್ರು ಲಾಭ ಇದೆ ನೀವು ಕೆಲಸ ಮಾಡ್ತೀರಾ, ಲಾಭವಿಲ್ಲ ಅಂದ್ರೆ ಕೆಲಸ ಯಾರು ಮಾಡೋದಿಲ್ಲ. ಲಾಭವಿಲ್ಲದೆ ಕೆಲಸ ಲೋಕದಲ್ಲಿಯೇ ಯಾರು ಮಾಡಲ್ಲ ಅಂದ್ರೆ, ಮತ್ತೆ ಭಗವಂತ ಯಾವ ಲಾಭವೂ ಇಲ್ಲದೆ ವ್ಯರ್ಥವಾಗಿ ಸುಮ್ಮನೆ ಈ ಜಗತ್ತ ಸೃಷ್ಟಿಯಾದಿಗಳನ್ನು ಮಾಡಿದ್ದಾನ, ಅದು ಡಸಂಟ್ ಸೌಂಡ್ ರೈಟ್. ನಮ್ಮಂತ ಅವರು ವೇಸ್ಟ್ಫುಲ್ ಆಕ್ಟಿವಿಟೀಸ್ ಇಲ್ಲ, ಸ್ವಪ್ರಯೋಜನ ಇಲ್ಲದೆ ಈ ಕೆಲಸಗಳನ್ನು ಮಾಡ್ತೀವಿ. ಭಗವಂತನು ಸ್ವಪ್ರಯೋಜನವಿಲ್ಲದೆ ಕೆಲಸ ಮಾಡ್ತಾ ಇದ್ದಾನ ಅಂದ್ರೆ ಹೌದು, ಭಗವಂತನಿಗೆ ಸ್ವಪ್ರಯೋಜನವಿಲ್ಲ, ಅದೇ ಪ್ರಯೋಜನವೇ ಇಲ್ಲ ಅಂತಲ್ಲ, ಸ್ವಪ್ರಯೋಜನವಿಲ್ಲ, ಪರಪ್ರಯೋಜನವಿದೆ. ಈ ಸಮಸ್ತ ತರಾತರ ಜಗತ್ತಿನಲ್ಲಿರುವ ಜೀವಗಣಗಳೆಲ್ಲರೂ ಅವರವರ ಸಾಧನೆಯನ್ನು ಪೂರೈಸಿ ಮೋಕ್ಷಕ್ಕೆ ಹೋಗಬೇಕು, ಅವರಿಗೆ ಸಿಗಬೇಕಾಗಿದ್ದು ಸಿಗಬೇಕು, ಅವರ ಅನುಭವಗಳು ಕೂಡ ಸತ್ಯವಾಗಿರಬೇಕು ಅನ್ನುವ ಕಾರಣದಿಂದ ಅವರೆಲ್ಲರಿಗೂ ಅನುಭವವನ್ನು ಕೊಡುವುದಕ್ಕಾಗಿ ಭಗವಂತ ಈ ಚರಾಚರ ಜಗತ್ತನ್ನು ಸೃಷ್ಟಿ ಮಾಡಿದ. ಇದರಿಂದ ಎಲ್ಲರಿಗೂ ಅನುಭವ ಸಿಗುವುದು ಮಾತ್ರವಲ್ಲ, ಅವರವರ ಸಾಧನೆಗಳು ಮುಂದುವರಿಯುತ್ತೆ, ಅವರವರು ತಮ್ಮ ತಮ್ಮ ಮಾರ್ಗದಲ್ಲಿ ತಮ್ಮ ಸ್ವಭಾವಕ್ಕೆ ಅನುಗುಣವಾದ ಸಾಧನೆಯನ್ನು ಮಾಡಿ ತಮ್ಮ ಸ್ವರೂಪಭೂತವಾದ ಸ್ಥಿತಿಯನ್ನು ಪಡೆಯುವುದಕ್ಕೆ ಅವಕಾಶವಿರುತ್ತೆ. ಆ ಕಾರಣದಿಂದ ಈ ಸಮಸ್ತ ಸರಾಸರಿ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳು ಭಗವಂತ ಮಾಡಿದ್ದು ಸ್ವಪ್ರಯೋಜನಕ್ಕಾಗಿ ಅಲ್ಲ, ಆದರೆ ಪರಪ್ರಯೋಜನಕ್ಕಾಗಿ ಮಾಡಿದ್ದಾನೆ. ಪರಪ್ರಯೋಜನ ಅನ್ನುವುದಿದೆ, ಆ ಕಾರಣದಿಂದ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಎ ವೇಸ್ಟ್. ತನಗೆ ಪ್ರಯೋಜನವಿಲ್ಲ ಆ ದೃಷ್ಟಿಯಲ್ಲಿ ವ್ಯರ್ಥ, ಆದರೆ ಮಿಕ್ಕವರೆಲ್ಲರಿಗೂ ಪ್ರಯೋಜನವಿದೆ ಆ ದೃಷ್ಟಿಯಲ್ಲಿ ಸಾರ್ಥಕ. ಸೊ ಭಗವಂತ ಇಂತಹ ಜಗತ್ತಿನ ಸೃಷ್ಟಿ ಮಾಡಿದ್ದು ತನಗಾಗಿ ಅಲ್ಲ, ಬೇರೆಯವರಿಗಾಗಿ ಮಾಡಿದ್ದಾನೆ ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ. ಅದನ್ನೇ ಈ ಮೃಷ ಅನ್ನುವ ಶಬ್ದಕ್ಕೆ ಫಾಲ್ಸ್ ಅನ್ನುವ ಅರ್ಥ, ವ್ಯರ್ಥ ಅನ್ನುವ ಅರ್ಥ ಎಲ್ಲಿ ಇದೆ, ಎಲ್ಲಿ ಸಿಗುತ್ತೆ ಅಂದ್ರೆ ಅದಕ್ಕೆ ಒಂದು ಈ ಭಾಗವತದಲ್ಲಿಯೇ ಒಂದು ಘಟನೆ ಬರುತ್ತೆ. ಒಂದು ಸಂದರ್ಭದಲ್ಲಿ ಕೃಷ್ಣನನ್ನು ತೊಡೆಯಲ್ಲಿಟ್ಕೊಂಡು ಯಶೋಧಾದೇವಿ ಹಾಲನ್ನು ಕೊಡ್ತಾ ಏನೋ ಮಾಡ್ತಾ ಇರ್ತಾಳೆ. ಸೊ ಏನೋ ಹಾಲು ಉಕ್ಕಿ ಬಂತು ಅಂತ ಹೇಳಿ ಕೃಷ್ಣನನ್ನು ಕಳಗಿಟ್ಟು ಬಿಟ್ಟು ಹೋಗ್ತಾಳೆ ಯಶೋಧಾದೇವಿ. ಕೃಷ್ಣ ಏನು ಮಾಡ್ತಾನೆ, ಸಿಟ್ಟು ಬರುತ್ತೆ, ಕಣ್ಣಿನಲ್ಲಿ ನೀರು ತುಂಬಿಸ್ಕೊಳ್ತಾನೆ. ಆವಾಗ ಕೃಷ್ಣನಿಗೆ ಯಾವ ಎಲ್ಲ ಲೀಲೆಗಳು, ಚಿಕ್ಕ ಮಕ್ಕಳಂತೆ ಮಿಕ್ಕ ಮಕ್ಕಳಂತೆ ಪ್ರವರ್ತನೆ ಯಾಕೆ ಮಾಡಿದ ಕೃಷ್ಣ ಅಂದ್ರೆ ಅದರಿಂದಲೂ ಒಂದು ಲೀಲೆಯನ್ನು ಮಾಡಬೇಕಂತ ಹೇಳಿ ಕೃಷ್ಣ ಏನು ಮಾಡ್ತಾನೆ ಆ ಕಾಂಡದಂತ ಅದ ಬಿತ್ವಾ ಮೃಷಾಶುಹು ಅಂತ ಅದನ್ನು ಆ ಅಲ್ಲಿ ಒಂದು ಬೆಣ್ಣೆ ಕಡಿತಾ ಇರ್ತಾಳೆ ಯಶೋಧಾದೇವಿ. ಆ ಕಡಿತಾ ಇರುವ ಬೆಣ್ಣೆನ ಆ ಪಾತ್ರೆ ಯಾವ್ದಿದೋ ಅದನ್ನ ಕಲ್ಲು ಹಾಕಿ ಮುರಿದು ಬಿಡ್ತಾನೆ, ಕಣ್ಣಿನಲ್ಲಿ ನೀರು ತುಂಬಿಸ್ಕೊಂಡಿರ್ತಾನೆ. ಆ ಕಣ್ಣಿನಲ್ಲಿರುವ ನೀರು ನಟನ, ಭಗವಂತ ನಟ, ಅದು ಮೃಷಾಶ್ರು ಅಂತ. ಮೃಷ ಅಂದ್ರೆ ಯಾವ ಪ್ರಯೋಜನವೂ ಇಲ್ಲ, ನಾವು ಅಳುವುದಕ್ಕೆ ನಾವು ಪ್ರಯೋಜನ, ಅದೊಂದು ಆತ್ರೆ ರಿಲೀಫ್ ಸಿಗುತ್ತೆ ಅಂತ ಅಳುವುದು ಅಲ್ಲಿ ಇತ್ಯಾದಿ. ಭಗವಂತನಿಗೆ ದುಃಖವಿಲ್ಲ, ನಿತ್ಯಾನಂದ ಪೂರ್ಣ, ಅವನು ಯಾಕೆ ಅತ್ತಿದ್ದಾನೆ ಅಂದ್ರೆ ಅದು ಲೀಲಾ ಮಾತ್ರದಿಂದ ಅತ್ತಿದ್ದಾನೆ. ಅದಕ್ಕೆ ಆವಾಗ ಆ ಸಂದರ್ಭದಲ್ಲಿ ಮೃಷ ಅಂದ್ರೆ ಅದು ನಿಜವಾದ ತಣ್ಣೀರಲ್ಲ, ಸುಮ್ಮನೆ ನಟ ಅಲ್ಲಿ ವರ್ಣನೆ ಮಾಡಿ ಹೇಳ್ತಾರೆ. ಹೀಗೆ ಭಗವಂತ ತಾನು ಅಲ್ಲಿ ಈ ವಿಧವಾಗಿ ದಿತ್ವ ಮೃಷಾಶ್ರು ಅನ್ನುವ ಸಂದರ್ಭದಲ್ಲಿ ಮೃಷ ಅನ್ನುವ ಶಬ್ದ ಆ ಪ್ರಯೋಜನ ಉದ್ದೇಶವಿಲ್ಲದೆ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದ. ಆ ಕಾರಣ ಮೃಷ ಅನ್ನುವ ಶಬ್ದಕ್ಕೆ ಪ್ರಯೋಜನವಿಲ್ಲ ಅನ್ನುವ ಅರ್ಥ ಇದೆ ಅನ್ನುವುದನ್ನು ವಿತ್ ಎಕ್ಸಾಂಪಲ್ ತೋರಿಸಿಕೊಟ್ಟಿದ್ದಾರೆ. ಅದೇ ವಿಧವಾಗಿ ಆ ಸಂದರ್ಭದಲ್ಲಿ ಅಲ್ಲಿರುವಂತ ಭಿತ್ವ ಮೃಷಾಶು ಋಷದ್ ಅಶ್ಮನಾರಹೋ ಜಘಾತ ಹಯ್ಯಂಗವ ಮಂತರಂಗತಃ ಅಂತ ಬರುತ್ತೆ ಭಾಗವತದಲ್ಲಿ. ಅಂದ್ರೆ ಸುಮ್ಮನೆ ನಟನೆಡೆ ಕಣ್ಣೀರನ್ನು ಇಟ್ಟುಕೊಂಡು ಭಗವಂತ ಏನು ಮಾಡಿದ, ಒಂದು ಕಲ್ಲನ್ನು ತಗೊಂಡು ತಾನು ಆ ಗಡಿಗೆ ಬೆಣ್ಣಿನ ಗಡಿಗೆಯನ್ನು ಮುರಿದು ಬಿಟ್ಟು ಗಟ್ಟಿಯಾಗಿ ನಕ್ಕು ಬಿಡ್ತಾನೆ. ನಾನು ಈ ಕೆಲಸ ಮಾಡಿ ನಕ್ಕು ಬಿಡ್ತಾನೆ ಗಟ್ಟಿಯಾಗಿ ಅಂತ ಹೇಳಿ ಆ ವಿಧವಾಗಿ ಆ ನಟನದ ಕಣ್ಣೀರನ್ನು ಪ್ರಯೋಜನರಹಿತವಾದ ಯಾವ ಪ್ರಯೋಜನವಿಲ್ಲ ಅಂತಹ ಕಣ್ಣೀರನ್ನು ತೋರಿಸಿಕೊಡ್ತಾ ಭಗವಂತ ಅಂತ ಹೇಳಿ ಹೇಳಿದ್ದಾರೆ. ಯಾಕಂದ್ರೆ ದೇವಸೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ ಅಂತೇಳಿ. ಭಗವಂತ ಆಪ್ತಕಾಮ, ಅವನಿಗೆ ಎಲ್ಲವೂ ಆಪ್ತಕಾಮ, ಬಯಸಿದ್ದೆಲ್ಲ ಆಗತ್ತೆ. ಅವನಿಗೆ ಯಾವುದೇ ಒಂದು ಕೆಲಸ ತನ್ನ ಪ್ರಯೋಜನಕ್ಕಾಗಿ ಮಾಡುವುದನ್ನುವುದು ಅವನಿಗೆ ಬೇಕಾಗಿಲ್ಲ. ಆಪ್ತಕಾಮನಾಗಿರುವ ಕಾರಣದಿಂದ ಭಗವಂತನಿಗೆ ಎಲ್ಲವೂ ಇದು ಮುಷ ಅಂದ್ರೆ ಸ್ವಪ್ರಯೋಜನವಿಲ್ಲ ಅನ್ನೋದನ್ನೇ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎತ್ತೆ ವಿಶೇಷನಾಥ್ ಅನ್ಯತ್ರ ಸ್ವವಿಷಯ ವೃಥ ಅಂತೇಳಿ. ಇಲ್ಲಿ ಎತ್ತರ ಅಂತ, ಎತ್ತರ ಅಂತ ಹೇಳಿದ್ರೆ ಇಲ್ಲಿ ಭಗವಂತ ಮಾಡುವುದು ಯಾವ ವಿಷಯದಲ್ಲಿ ಅಂದ್ರೆ ಜನ್ಮಾದಿ ಯತೋನ್ವಯಾತ್ ಅಂತ ಹೇಳಿದಾಗ ಈ ಭಗವಂತ ಏನ್ ಮಾಡಿದ, ಎತ್ರ ತ್ರಿಸರ್ಗೋ ಮೃಷ, ತ್ರಿಸರ್ಗ ಎತ್ರ ಮೃಷ, ಯಾವ ಭಗವಂತನ ವಿಷಯದಲ್ಲಿಯಾದರೆ ಮೃಷ ಆಗಿದೋ, ಎತ್ರ ಅನ್ನುವ ವಿಶೇಷದಿಂದ ಒಂದು ಆಬ್ಜೆಕ್ಟಿವ್ ಪ್ರಯೋಗ ಮಾಡಿದ್ದಾರೆ. ಎತ್ರ ತ್ರಿಸರ್ಗೋ ಮೃಷ, ತ್ರಿಸರ್ಗ, ಸರ್ಗ ಅಂದ್ರೆ ಸೃಜನ, ಸೃಜನ್ನು ಧಾತುವಿಂದ ಬಂದಿದ್ದು. ತ್ರಿಸರ್ಗ ಅಂದ್ರೆ ಮೂರು ವಿಧವಾದ ಸೃಷ್ಟಿ, ತ್ರಿಸರ್ಗ. ಎತ್ರ ತ್ರಿಸರ್ಗೋ ಮೃಷ, ಎಲ್ಲಿಯಾದರೆ, ಎಲ್ಲಿ ಅಂದ್ರೆ ಏನು, ಯಾವ ಭಗವಂತನ ವಿಷಯದಲ್ಲಿಯಾದರೆ ಈ ಸೃಷ್ಟಿ ಎಲ್ಲವೂ ಕೂಡ, ಎಲ್ಲ ವಿಧವಾದ ಸೃಷ್ಟಿಗಳು ಕೂಡ ಮೃಷ ಅಂದ್ರೆ ಪ್ರಯೋಜನರಹಿತವಾಗಿದೆ. ಅಂದ್ರೆ ಭಗವಂತನ ವಿಷಯದಲ್ಲಿ ಪ್ರಯೋಜನರಹಿತ, ಸ್ವವಿಷಯೇವ ವೃಥ, ತನ್ನ ವಿಷಯದಲ್ಲಿ ಮಾತ್ರ ಪ್ರಯೋಜನವಿಲ್ಲ, ಬೇರೆ ಅವರ ವಿಷಯದಲ್ಲಿ ವೃಷ ಅಲ್ಲ, ಅದು ವ್ಯರ್ಥವಲ್ಲ. ಸೊ ಎತ್ರ ಇದು ವಿಶೇಷನಾಥ ನ ಅನ್ಯತ್ರ ಸ್ವವಿಷಯೇವ ವೃಥ, ಅನ್ಯತ್ರ ವೃಥ ಅಲ್ಲ, ಅದು ತನ್ನ ವಿಷಯದಲ್ಲಿ ಮಾತ್ರ ವೃಥ, ವ್ಯರ್ಥ ಅಂದ್ರೆ ತನಗೆ ಮಾತ್ರ ಪ್ರಯೋಜನವಿಲ್ಲ, ಬೇರೆಯವರಿಗೆ ಪ್ರಯೋಜನವಿಲ್ಲ ಅಂತ ಭಾವಿಸಬೇಡಿ, ಅನ್ಯರಿಗೆ ಪ್ರಯೋಜನವಿದೆ ಅನ್ನುವ ಕಾರಣದಿಂದ ಎತ್ರ ತ್ರಿಸರ್ಗೋ ಮೃಷ ಅಂತ ಪ್ರಯೋಗ ಮಾಡಿದ್ದಾರೆ. ಸೊ ಈ ವಿಧವಾಗಿ ಭಗವಂತನಿಗೆ ಸ್ವಪ್ರಯೋಜನವಿಲ್ಲ, ಪರಪ್ರಯೋಜನದಿಂದ ಈ ಸೃಷ್ಟಿಯನ್ನು ಮಾಡಿದ್ದಾನೆ. ಈ ಮೂರು ವಿಧವಾದ ಸೃಷ್ಟಿ ತ್ರಿಸರ್ಗೋ ಮೃಷ, ಈ ಮೂರು ವಿಧವಾದ ಸೃಷ್ಟಿ ಅಂದರೆ ಏನು ಅಂತ ಹೇಳಿದ್ರೆ, ಜೀವ ಈಶ್ವರ ಜಡಾನಾಂ ಸರ್ಗ ತ್ರಿಸರ್ಗ ಅಂತೇಳಿ. ಜೀವ ಸರ್ಗ, ಸರ್ಗ ಅಂದ್ರೆ ಸರ್ಗ ಅಂದ್ರೆ ಸೃಜನ, ಸೃಜನ್ನು ಧಾತುವಿಂದ ಬಂದಿದ್ದು, ಸರ್ಗ ಅಂದ್ರೆ ಸೃಷ್ಟಿ. ಸೊ ತ್ರಿಸರ್ಗ ಮೂರು ವಿಧವಾದ ಸೃಷ್ಟಿ ಏನು, ಜೀವ ಈಶ್ವರ ಜಡಾನಾಂ ಸರ್ಗ ತ್ರಿಸರ್ಗ. ಜೀವ ಸರ್ಗ ಒಂದು, ಈಶ್ವರ ಸರ್ಗ ಒಂದು, ಜಡ ಸರ್ಗ ಒಂದು. ಜೀವದ ಸೃಷ್ಟಿ ಒಂದು, ಈಶ್ವರನ ಸೃಷ್ಟಿ ಒಂದು, ಜಡಗಳ ಸೃಷ್ಟಿ ಒಂದು. ಈ ವಿಧವಾಗಿ ಮೂರು ವಿಧವಾದ ಸೃಷ್ಟಿಯನ್ನು ಭಗವಂತ ಮಾಡಿದ. ಏನು ಮೂರು ವಿಧವಾದ ಸೃಷ್ಟಿಗಳು ಅಂತ ಹೇಳಿದರೆ, ಇಲ್ಲಿ ಈಶ್ವರ ಸೃಷ್ಟಿ ಅಂದ್ರೆ ಏನು, ಭಗವಂತನ ಸೃಷ್ಟಿ, ಭಗವಂತನ ರೂಪಗಳ ಸೃಷ್ಟಿ ಅಂದ್ರೆ, ನಾವು ಉಪನಿಷತ್ತುಗಳು ಇವೆಲ್ಲ ಓದಿದಾಗ ನೋಡಿದ್ದೀವಿ, ಭಗವಂತ ತನ್ನ ಒಂದು ರೂಪದಿಂದ ಇನ್ನೊಂದು ರೂಪಗಳು ಬರುವುದು, ಅನಿರುದ್ಧ ರೂಪದಿಂದ ಪ್ರತಿಮಿನ ಪ್ರತಿನಿಂಬಿನ ಅನಿರುದ್ಧ, ಈ ವಿಧವಾಗಿ ಒಂದು ರೂಪದಿಂದ ಇನ್ನೊಂದು ರೂಪ ಬರುವ ವಿಷಯವನ್ನು ನಾವು ನೋಡಿದ್ವಿ. ಅಂದ್ರೆ ಭಗವಂತ ಅನಂತ ಅನಂತ ರೂಪಗಳನ್ನು ಧಾರಣೆ ಮಾಡ್ತಾನೆ, ಆ ನಿತ್ಯವೂ ಕೂಡ ಭಗವಂತ ಒಂದು ರೂಪದಿಂದ ಅನಂತ ರೂಪಗಳು ಹೊರಹೊಮ್ಮುತ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಭಗವಂತನ ರೂಪಗಳು ಬರ್ತಾ ಇರುತ್ತೆ. ಅದನ್ನು ಈಶ್ವರ ಸೃಷ್ಟಿ ಅಂತ ಹೇಳ್ತಾರೆ. ಆ ಈಶ್ವರ ಸೃಷ್ಟಿ ಎಂಥದ್ದಂದ್ರೆ, ಏಕಸ್ಯ ತೇಜಸಃ ಬಹುತ್ವವದ ಈಶ್ವರ ಸರ್ಗ ಅಂತೇಳಿ. ಏಕಸ್ಯ ತೇಜಸಃ ಅಂದರೆ ದೀಪ, ತೇಜಸ್ಸಿನ ದೀಪ, ಒಂದು ದೀಪದಿಂದ ಬಹುತ್ವವತ್ ಈಶ್ವರ ಸರ್ಗ, ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದಾಗ ಮೊದಲನೇ ದೀಪದ ಆ ಉರಿ ಕಮ್ಮಿ ಆಗೋದಿಲ್ಲ, ಓ ಇನ್ನೊಂದು ದೀಪ ಹಚ್ಚಿದೀವಿ, ಸೊ ಐ ಗೇವ್ ಸಮ್ ಲೈಟ್ ಟು ದಟ್, ಸೊ ನಾನು ಚಿಕ್ಕದಾಗಿ ಬಿಡ್ತೀನಿ ಅಂತ ಇರೋ ಆಗೋದಿಲ್ಲ, ಅಂತ ಪ್ರಸಂಗವಿಲ್ಲ. ಒಂದು ದೀಪದಿಂದ ಇನ್ನೊಂದು ದೀಪ, ಅದರಿಂದ ಇನ್ನೊಂದು ದೀಪ, ಅದರಿಂದ ಇನ್ನೊಂದು ದೀಪ, ಅದರಿಂದ ಅನಂತ ದೀಪಗಳು ಹಚ್ಚಿದ್ರು ಕೂಡ ಆ ಮೊದಲನೇ ದೀಪ ಕಮ್ಮಿ ಆಗೋದಿಲ್ಲ. ಅಂದ್ರೆ ಅಫ್ಕೋರ್ಸ್ ಎಣ್ಣೆನೇ ಹೋದ್ರೆ ಇಲ್ಲದೆ ಇದ್ದ ದೀಪ ಆರೋಗುತ್ತಲ್ವಾ ಅಂತ ನಮ್ಮ ಅದು ಆರ್ಗ್ಯುಮೆಂಟ್ ಅದಲ್ಲ. ಎಣ್ಣೆ ಎಲ್ಲವೂ ಇದ್ರೆ ಆ ದೀಪದ ಪ್ರಕಾಶವಿದ್ದರೆ ಆ ದೀಪ ಆರಿ ಹೋಗುವುದು ಅನ್ನೋದು ಆಗೋದಿಲ್ಲ. ಅಂದ್ರೆ ದೀಪಕ್ಕೆ ದೀಪ ಹಚ್ಚಿದರೆ ಆ ಮೊದಲನೇ ದೀಪದ ಪ್ರಕಾಶ ಕಮ್ಮಿ ಆಗೋದಿಲ್ಲ. ಹಾಗೆ ಭಗವಂತನ ಒಂದು ರೂಪದಿಂದ ಇನ್ನೊಂದು ರೂಪ, ಇನ್ನೊಂದು ರೂಪ, ಇನ್ನೊಂದು ರೂಪ, ಹೀಗೆ ಹೊರಹೊಮ್ಮುತ್ತಾ ಬಂದರೆ ಅನಂತಾನಂತ ರೂಪಗಳು ಬಂದರೂ ಕೂಡ ಎಲ್ಲ ರೂಪಗಳು ಕೂಡ ಈ ಕಮ್ಮಿ ಒಂದು ರೂಪಕ್ಕಿಂತ ಒಂದು ರೂಪ ಕಮ್ಮಿ ಜಾಸ್ತಿ ಅನ್ನೋದಿಲ್ಲ. ಎಲ್ಲ ರೂಪಗಳು ಸಮಾನ, ಎಲ್ಲ ರೂಪಗಳು ಅನಂತ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೂಡ ಭಗವಂತನಿಗೆ ಸಮಾನತ್ವ ಸಮತ್ವ ಇದೆ, ಎಲ್ಲ ಕಡೆ ಸಮನಾಗಿರ್ತಾನೆ ಅಂದ್ರೆ ಅವನ ರೂಪಗಳೆಲ್ಲವೂ ಸಮಾನ ಅನ್ನೋ ಪ್ರಯೋಗವನ್ನು ನಾವು ನೋಡಿದ್ವಿ. ಅದೇ ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಈಶ್ವರ ಸೃಷ್ಟಿ ಅಂದ್ರೆ ಅವನ ರೂಪಗಳು ಎಲ್ಲವೂ ಹೊರಹೊಮ್ಮುತ್ತಾ ಇರುತ್ತೆ. ಪ್ರತಿ ಒಂದು ರೂಪವು ಭಗವಂತನ ರೂಪ, ಅನಂತವು ಸಮಾನವಾಗಿರುವಂತಹ ರೂಪಗಳು. ಆದರೆ ಮತ್ತೆ ಒಂದು ಇರಿವಿನಲ್ಲಿರುವ ಭಗವಂತನ ರೂಪ ಅದು ಹೇಗೆ ಅನಂತವಾಗಿ ಹೇಗೆ ಇಲ್ಲ ಸಾಧ್ಯವಾಗಿದೆ, ಇರು ಚಿಕ್ಕದು ಅದೇನು ಮಾಡೋದಿಲ್ಲ. ಅದರಲ್ಲಿರುವ ಭಗವಂತನ ಕೂಡ ಚಿಕ್ಕ, ನಾಟ್ ಓನ್ಲಿ ಹಿ ಸ್ಮಾಲ್ ಇನ್ ಸೈಸ್, ಈಸ್ ಆಲ್ಸೋ ಲಿಮಿಟೆಡ್ ಕೇಪಬಿಲಿಟಿ. ಆ ಇರಿವಿನ ಶಕ್ತಿಯನ್ನು ಮೀರಿ ಭಗವಂತನ ಶಕ್ತಿ ಇಲ್ಲ ಅಂತ ಭ್ರಮೆ ಬರಬಹುದು. ಹಾಗೆ ಅಲ್ಲ, ಆ ಭಗವಂತ ಅನಂತ ಶಕ್ತಿ ಮತ್ತೆ ಇರಿವಿನಲ್ಲಿರುವ ಭಗವದ್ ರೂಪವು ಅನಂತವೇ. ಆದರೆ ಇರುವಿನ ಯೋಗ್ಯತೆಗೆ ತಕ್ಕಂತೆ ಅಷ್ಟು ಶಕ್ತಿಯನ್ನು ಮಾತ್ರ ಅಭಿವ್ಯಕ್ತ ಮಾಡ್ತಾನೆ ಭಗವಂತ ಅಷ್ಟೇ ಹೊತ್ತು ಇರಿವಿನಲ್ಲಿರುವ ಭಗವಂತನ ಶಕ್ತಿ ಕಮ್ಮಿ ಆಯ್ತಂತ ಭಾವನೆ ಮಾಡಬಾರದು. ಭಗವಂತನ ಪ್ರತಿಯೊಂದು ರೂಪದಲ್ಲಿ ಕೂಡ ಅನಂತ ಶಕ್ತಿ ಅಡಗಿದೆ. ಆದರೆ ಭಗವಂತ ಎಲ್ಲಿ ಎಲ್ಲಿ ಎಷ್ಟು ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು, ತೋರಿಸಬೇಕು, ಅಷ್ಟು ಶಕ್ತಿಯನ್ನು ಮಾತ್ರ ತೋರಿಸಿಕೊಡ್ತಾನೆ ಭಗವಂತ. ಜೀವ ಜಡಗಳ ಯೋಗ್ಯತಾನುಸಾರವಾಗಿ ಭಗವಂತ ಅಂತಹ ಕಾರ್ಯಗಳನ್ನು ಮಾಡ್ತಾನೆ. ಅದಕ್ಕೆ ಅದು ಭಗವಂತನ ಈಶ್ವರ ಸೃಷ್ಟಿ ಆಗುತ್ತೆ. ಏಕಸ್ಯತೆ ಸಹ ಭೌತ್ ಈಶ್ವರ ಸರ್ಗ ವಾರಿ ನಿಮಿತ್ತ ಪ್ರತಿಬಿಂಬವತ್ ಜೀವಸರ್ಗ ಅಂತೇಳಿ. ವಾರಿ ಅಂದ್ರೆ ನೀರು, ವಾರಿ ಬಿಂಬಗಳು ಅಂದ್ರೆ ನೀರಿನಿಂದ ಒಂದು ಸೂರ್ಯನ ಒಂದು ಚಿಕ್ಕ ಲೇಕ್ ಇರುತ್ತೆ, ಒಂದು ಕುಂಟೆ ಇರುತ್ತೆ, ಮೇಲೆ ಸೂರ್ಯ ಬಿಂಬ ಇರುತ್ತೆ, ಸೂರ್ಯ ಬಿಂಬನ ಆ ಬಿಂಬ ಈ ನೀರಿನಲ್ಲಿ ಪ್ರತಿಫಲಿಸುತ್ತೆ. ಸೊ ನೀರಿನಲ್ಲಿ ಸೂರ್ಯನ ಬಿಂಬ ಇದೆ. ಆ ಸೂರ್ಯ ಅನ್ನೋ ಭಗವಂತ ರೂಪಕ್ಕೆ ಕಂಪೇರ್ ಮಾಡಿದರೆ ಆ ಪ್ರತಿಬಿಂಬ ನೀರಿನಲ್ಲಿ ಪ್ರತಿಬಿಂಬ ಜೀವನಿದ್ದಂತೆ, ಅಂದ್ರೆ ಜೀವ ಪ್ರತಿಫಲಿಸಿದ್ದಾನೆ. ಸೊ ಭಗವಂತ ಒಬ್ಬನೇ ಸೂರ್ಯ, ಅನೇಕ ಪ್ರತಿಬಿಂಬಗಳಿರುತ್ತೆ. ಹಾಗೆ ಜೀವಗಳು ಅನೇಕ ಜೀವಗಳಿದ್ದಾರೆ, ಭಗವಂತ ಒಬ್ಬನೇ ಬಿಂಬರೂಪನಾದ ಒಂದು ಭಗವಂತನಿಂದ ಅನೇಕ ಜೀವರಾಶಿಗಳು ಅನೇಕ ಪ್ರತಿಬಿಂಬಗಳು ಹೊರಟಿವೆ. ಸೊ ಇದು ವಾರಿ ಜೀವ ಸೃಷ್ಟಿ ಅಂದ್ರೆ ಈ ಜೀವಗಳಿಗೆ ದೇಹವನ್ನು ಕೊಡುವ ಸೃಷ್ಟಿ ಯಾವುದು ಮಾಡ್ತಾ ಇದ್ದಾನೋ ಅನೇಕ ಜೀವರಾಶಿಗಳು. ಅದಕ್ಕೆ ವಾರಿ ನಿಮಿತ್ತ ಪ್ರತಿಬಿಂಬ ಜೀವಸರ್ಗ ಅಂತೇಳಿ. ಸೊ ಹೇಗೋ ವಾರಿ ಮುದಾಮ್ ಅಂತ ಹೇಳುವುದರ ಮೂಲಕವಾಗಿಯೇ ಭಗವಂತನ ಅನಂತಾನಂತ ಸೃಷ್ಟಿ ಅದು ಮಿಥ್ಯಾ ಸೃಷ್ಟಿ ಅಲ್ಲ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ತೇಜೋ ವಾರಿ ಅಂದ್ರೆ ವಾರಿ ನಿಮಿತ್ತ, ವಾರಿ ಅಂದ್ರೆ ನೀರು, ವಾರಿ ನಿಮಿತ್ತ ನೀರಿನ ಕಾರಣದಿಂದ ಪ್ರತಿಬಿಂಬವತ್ ಪ್ರತಿಬಿಂಬವಿದ್ದಂತೆ ಜೀವಸರ್ಗ ಜೀವಗಳ ಜೀವಗಣದ ಸೃಷ್ಟಿಯು ಹೊರಟಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಮೃದೋ ಘಟಾದಿವದ್ ಅವ್ಯಕ್ತ ಜಲಸರ್ಗ ಅಂತೇಳಿ. ಮೃತ್ ಅಂದ್ರೆ ಮಣ್ಣು, ಮೃದ ಮಣ್ಣಿನಿಂದ ಘಟ ಅಂದ್ರೆ ಮಡಿಕೆ, ಆದಿವತ್ ಮುಂತಾದ ಘಟ ಮಣ್ಣು ಇಲ್ಲ ಮಣ್ಣಿನ ವಿಗ್ರಹಗಳು ಮಾಡಬಹುದು, ಇಲ್ಲ ಮಣ್ಣಿಂದ ಯಾವುದೋ ಒಂದು ಉಪಕರಣಗಳು ಮಾಡಬಹುದು. ಮಣ್ಣಿಂದ ಅದೇನೇದು ವೇರಿಯಸ್ ಕೈಂಡ್ಸ್ ಆಫ್ ಥಿಂಗ್ಸ್ ಕ್ಯಾನ್ ಯು ಕ್ಯಾನ್ ಪರ್ಫಾರ್ಮ್ ವಾಯ್ಸ್ ಎಲ್ಲ ಮಾಡಬಹುದು, ಆಟ ಗೊಂಬೆ ಮಾಡಬಹುದು, ಇವು ಅನೇಕವಾದ ವಸ್ತುಗಳನ್ನು ಮಣ್ಣಿನಿಂದ ಮಾಡಬಹುದು. ಸೊ ಮೃದ ಘಟ ಆದಿವತ್ ಮಣ್ಣಿನಿಂದ ಮಡಿಕೆ ಮುಂತಾದವುಗಳು ಸೃಷ್ಟಿ ಮಾಡಿದ ಭಗವಂತ, ಅದೇ ರೀತಿಯಲ್ಲಿ ಅವ್ಯಕ್ತ ಅಂದ್ರೆ ಮಣ್ಣಿನಿಂದ ಮಡಿಕೆಗಳ ಸೃಷ್ಟಿ ಬರುವಂತೆ ಸಿಮಿಲರ್ ಟು ದಟ್ ಅವ್ಯಕ್ತ ಜಲಸಂಗ್ರಹ ಅವ್ಯಕ್ತಗಳಿಂದ ಜಡಗಳ ಸೃಷ್ಟಿಯನ್ನು ಮಾಡಿದ. ಅಂದ್ರೆ ಮನೆ ಮಡಿಕೆ ಇದು ಯಾವುದೋ ಒಂದು ಅನೇಕ ವಿಧವಾದ ವಸ್ತುಗಳು, ನಾನಾ ವಿಧವಾದ ವಸ್ತುಗಳು ನಾವು ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ, ಅವೆಲ್ಲವೂ ಕೂಡ ಭಗವಂತ ಸೃಷ್ಟಿ ಮಾಡಿದ ರೀತಿ ಎಂತಹದ್ದು ಅಂತ ಹೇಳಿದರೆ ಮಣ್ಣಿನಿಂದ ಮಡಿಕೆ ಮಾಡಿದಂತೆ ಅವ್ಯಕ್ತ ಮಣ್ಣಿನಿಂದ ಕಂಪೇರ್ ಮಾಡಿ ಅವ್ಯಕ್ತದಿಂದ ಜಡಗಳ ನಾನಾ ಜಡ ವಸ್ತುಗಳ ಸರ್ಗ ಸೃಷ್ಟಿಯನ್ನು ಭಗವಂತ ಮಾಡಿದ. ಸೊ ಇದು ತ್ರಿಸರ್ಗ, ಮೂರು ವಿಧವಾದ ಸೃಷ್ಟಿ, ಈಶ್ವರ ಸೃಷ್ಟಿ, ಜೀವ ಸೃಷ್ಟಿ, ಜಡ ಸೃಷ್ಟಿ ಅಂತ ಹೇಳ್ತಾರೆ. ಈ ವಿಧವಾಗಿ ಮೂರು ವಿಧವಾದ ಸೃಷ್ಟಿಗಳನ್ನು ಭಗವಂತ ಮಾಡಿದ್ದಾನೆ, ಮಾಡ್ತಾ ಇದ್ದಾನೆ, ನಿತ್ಯವೂ ಮಾಡ್ತಾನೆ ಅವನು. ಅನಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಭಗವಂತ ಆಯಾ ಸಮಯಗಳು ಬಂದಾಗ ಆಯಾ ವಸ್ತುಗಳ ಆಯಾ ವಿಷಯಗಳ ಸೃಷ್ಟಿಯನ್ನು ಭಗವಂತ ಮಾಡ್ತಾ ಇದ್ದಾನೆ. ಇದು ಮೂರು ವಿಧ, ತ್ರೀ ಕೈಂಡ್ಸ್ ಆಫ್ ಕ್ರಿಯೇಷನ್ ಇದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಳಿದಾಗ ಇದಕ್ಕೆ ವ್ಯಾಖ್ಯಾನ ಮಾಡ್ತಾ ಒಂದು ವ್ಯಾಖ್ಯಾನದಲ್ಲಿ ಶ್ರೀಧರ ವ್ಯಾಖ್ಯಾನ ಹೇಳಿದ್ದಾರೆ, ಈಶ್ವರನ ಮಾಯೆ ತಮಸ್ಸು ರಜಸ್ಸು ಸತ್ವ ಅನ್ನುವ ಮೂರು ಗುಣಗಳಿಂದ ಅಂದ್ರೆ ಭಗವಂತನ ಮಾಯೆ ಬಂತು, ಇಲ್ಯೂಷನರಿ ಪವರ್ ಭಗವಂತ ಕ್ರಿಯೇಟ್ ಮಾಡಿದ. ಅದಕ್ಕೆ ಮೂರು ಗುಣಗಳು ತಮಸ್ಸು ರಜಸ್ಸಕ್ಕೆ ಬಂತು, ಸತ್ವ ಅನ್ನುವ ಮೂರು ಗುಣಗಳು. ಆ ಇಲ್ಯೂಷನ್ಗೆ ಇರುವಂತಹ ಈ ಮೂರು ಗುಣಗಳು ಅದರಿಂದ ತಮಸ್ಸಿನಿಂದ ಪಂಚಭೂತಗಳು, ರಜಸ್ಸಿನಿಂದ ಇಂದ್ರಿಯಗಳು, ಸತ್ವಗುಣದಿಂದ ದೇವತೆಗಳನ್ನುವ ಮೂರು ಬಗೆಯ ಸೃಷ್ಟಿ ಆಗುತ್ತೆ. ಆದ್ರೆ ಇವೆಲ್ಲವೂ ಕೂಡ ಮಿಥ್ಯ, ಯಾಕಂದ್ರೆ ಅದಕ್ಕೆ ಮೂಲಭೂತವಾದದ್ದು ಭಗವಂತನ ಮಾಯೆ. ಮಾಯೆಯಿಂದ ಮಾಡಿದ್ದು, ಮಾಯೆಯಿಂದ ಬಂದಿದೆ ತಮಸ್ಸು ರಜಸ್ಸತ್ವ. ಸೊ ಮಾಯೆ ಅನ್ನೋದು ಮಿಥ್ಯ, ಆ ಕಾರಣದಿಂದ ಈ ಎಲ್ಲ ಸರಾಸರ ಜಗತ್ತಿನ ಸೃಷ್ಟಿಯು ಮಿಥ್ಯೆ ಅಂತ ಹೇಳಿ, ಹೇಗಂದ್ರೆ ಬೆಳಕು ನೀರು ಮಣ್ಣುಗಳು ಒಂದು ಮತ್ತೊಂದ ಕಾಣುತ್ತೆ ಅಂತೇಳಿ, ವಿನಿಮಯ ಅಂತೇಳಿ. ಯತ್ರತಿ ಸರ್ಗೋಮುಷ ಅಂತ ಹೇಳಿದಾಗ ಅದಕ್ಕೆ ಮುಂಚೆ ಅದೇ ಹೇಳೋದು, ತೇಜವಾರಿ ಮೃದಾಂ ಯಥಾ ವಿನಿಮಯೋ ಎತ್ತರತೆ ಸ್ವಲ್ಪ. ಸೊ ವಿನಿಮಯ ಇದ್ದಂತೆ, ವಿನಿಮಯ ಅಂದ್ರೆ ಅದಕ್ಕೆ ಒಂದು ಇನ್ನೊಂದಾಗಿ ಕಾಣುತ್ತೆ. ಬೆಳಕು ನೀರಿನಂತೆ ಕಾಣುವುದು, ನೀರು ಮಣ್ಣಿನಂತೆ ಕಾಣುವುದು, ಮಣ್ಣು ನೀರಿನಂತೆ ಕಾಣುವುದು. ಯಾವಾಗ ಅಂದ್ರೆ ವಿರಾಟ್ ಅಂತೀವಲ್ವಾ, ಆವಾಗ ನೋಡಿದಾಗ ಅಲ್ಲಿ ಬೆಳಕು ಒಳ್ಳೆ ಬಿಸಿಲಿರುತ್ತೆ, ಆ ಸಮಯದಲ್ಲಿ ನೀರಿದ್ದಂತೆ ಕಾಣುತ್ತೆ. ಸೊ ಪ್ರಕಾಶ ನೀರಿದ್ದಂತೆ ಕಾಣು. ಈ ತರಹ ಅನೇಕ ವಿಧವಾದ ಇಲ್ಯೂಸರಿ ಥಿಂಗ್ಸ್ ನಮ್ಗೆ ಕಾಣುತ್ತೆ, ಎಲ್ಲವೂ ಮಿಥ್ಯ. ಆ ಕಾರಣದಿಂದ ಮರುಭೂಮಿಯಲ್ಲಿ ಬಿಸಿಲು ನೀರಿನಂತೆ ಕಾಣುತ್ತೆ, ಗಾಜು ನೀರಿನಂತೆ, ಗ್ಲಾಸ್ ಇದ್ರೆ ಅದು ನೀರಿನಂತೆ ಕಾಣಬಹುದು. ಸೊ ಅದು ಸಾಲಿಡ್ ಆಗಿರುವ ಗ್ಲಾಸ್ ಲಿಕ್ವಿಡ್ ನೀರಿದ್ದಂತೆ, ಇಲ್ಲ ನೀರು ಗ್ಲಾಸ್ ಅಂತ ಕಾಣಬಹುದು. ಚಲನವಿಲ್ಲದೆ ಸ್ಟಿಲ್ ಆಗಿದ್ರೆ ದ ವಾಟರ್ ಸಂಬಡಿ ಮಿಸ್ಟೇಕ್ ಇಟ್ ಫಾರ್ ಗ್ಲಾಸ್ ಮಿಸ್ಟೇಕ್ ಮಾಡಬಹುದು. ಈ ವಿಧವಾಗಿ ಅನೇಕ ವಿಷಯಗಳು. ಸೊ ಇವೆಲ್ಲ ಒಂದಕ್ಕೆ ಒಂದು ಹೇಗೆ ನಮಗೆ ಭ್ರಮೆ ಬರ್ಲಕ್ಕೆ ಅವಕಾಶವಿದೆ, ಹಾಗೆ ಈ ಜಗತ್ತನ್ನು ನೋಡಿ ಕೂಡ ನಾವು ಇದು ಮಿಥ್ಯಾಭೂತವಾದದ್ದು, ಇದು ಸತ್ಯ ಅಂತ ಭಾವನೆ ಮಾಡ್ತೀವಿ, ನಿಜವಾಗಿ ಭ್ರಮಾತ್ಮಕವಾದದ್ದು ಅಂತ ಒಂದು ವಾದ ಮಾಡ್ತಾರೆ. ಆದರೆ ಈ ಎಲ್ಲಾ ಉದಾಹರಣೆಗಳಲ್ಲಿ ಕೂಡ ಅದು ನಾವು ಇದು ಸುಳ್ಳು ಅಂತ ಹೇಳುವುದರ ಅವಕಾಶವಿಲ್ಲ. ಯಾಕಂದ್ರೆ ಒಂದು ಉದಾಹರಣೆ ತಗೊಂಡು, ಉದಾಹರಣೆ ಎಕ್ಸಾಂಪಲ್ ಈಸ್ ಓನ್ಲಿ ಟು ಎಕ್ಸ್ಪ್ಲೈನ್ ಎ ಥಿಂಗ್, ಎಕ್ಸಾಂಪಲ್ ಕೆನ್ ನೆವರ್ ಬಿ ಎ ಪ್ರೂಫ್ ಫಾರ್ ಎ ಥಿಂಗ್. ಎಕ್ಸಾಂಪಲ್ ಅನ್ನು ನಾವು ಕೊಡುವುದು ಒಂದು ಡೆಫ್ಯೂಟ್ ಮಾಡ್ಲಿಕ್ಕೆ ಕೊಡಬಹುದು, ಒಂದು ನಿಜ ತಿಳಿದ ವಿಷಯವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಮಾಡಬಹುದು. ಆದ್ರೆ ಎಕ್ಸಾಂಪಲ್ ಕೊಟ್ಟು ಇದನ್ನೇ ಸಿದ್ಧಾಂತವಾಗಿ ಮಾಡ್ತೀವಿ ಅಂದ್ರೆ ಅದರಲ್ಲಿ ಅನೇಕ ದೋಷಗಳು ಬರುತ್ತೆ. ಉದಾಹರಣೆಗೆ ಇದರಲ್ಲಿ ಓ ಈಸವಾಗಿ ಇವೆಲ್ಲವೂ ಇದ್ದಂತೆ ಕಾಣುತ್ತೆ, ಮರುಭೂಮಿಯಲ್ಲಿ ಕಾಣುವಂತಹ ಮಿರಾಜ್ ಅಂತ ಯಾವ ತರ್ತೀವೋ ಅದೆಲ್ಲವೂ ಕೂಡ ಇಲ್ಯೂಷನರಿ ಥಿಂಗ್ಸ್. ಹಾಗೆ ಭಗವಂತ ಸೃಷ್ಟಿ ಮಾಡಿದ ಜಗತ್ತು ಕೂಡ ಇಲ್ಯೂಷನರಿ ಅಂತ ಹೇಳುವುದಕ್ಕೆ ಅರ್ಥವಿಲ್ಲದೆ ಮಾತು. ಯಾಕಂತ ಹೇಳಿದ್ರೆ ನಮಗೆ ಮಿಥ್ಯೆಯಂತೆ ಕಾಣುವಂತಹ ವಸ್ತುಗಳು ಇವೆ ಪ್ರಪಂಚದಲ್ಲಿ. ಸತ್ಯವಾಗಿ ಒಂದು ದೆಬ್ಬೆ ತಾಕತ್ತೆ, ಮುಳುಚ್ಚತ್ತೆ, ಅನೇಕ ಸತ್ಯವಾದ ವಸ್ತುಗಳು ಕೂಡ ಬೇಕಾದಷ್ಟಿದೆ. ಮತ್ತೆ ಆ ಉದಾಹರಣೆ ತಗೊಂಡಾಗ ಸತ್ಯ ಅಂತ ಹೇಳಬೇಕಾಗಿತ್ತು. ಸೊ ಉದಾಹರಣೆಗಳಿಂದ ನಾವು ಮಿಥ್ಯ ಅಂತ ಹೇಳುವುದು ಅರ್ಥವಿಲ್ಲದೆ ಮಾತಾಗಿರುತ್ತೆ. ಸೊ ಈ ಉದಾಹರಣೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕೇ ಹೊರತು ಆ ಉದಾಹರಣೆಗಳಿಂದ ಈ ಜಗತ್ತನ್ನು ಮಿಥ್ಯ ಅಂತ ಹೇಳುವುದು ಅದು ಸರಿಯಲ್ಲ. ಒಂದು ಅದು ಭಾಗವತ ತಂತ್ರ ಮಾತಿನಾಗೆ ವಿರುದ್ಧವಾಗಿರುತ್ತೆ. ಭಾಗವತ ತಂತ್ರ ಇದೆಲ್ಲವೂ ಸತ್ಯಸ್ಥಿ ಅನ್ನೋದು ಸುಸ್ಪಷ್ಟವಾಗಿ ಹೇಳಿದೆ. ಆ ಕಾರಣದಿಂದ ಆ ವ್ಯಾಖ್ಯಾನ ಶ್ರೀಧರ ವ್ಯಾಖ್ಯಾನ ಸರಿ ಇಲ್ಲ ಅಂತೇಳಿ. ಅದೇ ವಿಧವಾಗಿ ವೀರರಾರ ವ್ಯಾಖ್ಯಾನದಲ್ಲಿ ಅದು ತೇಜಸ್ಸು ಬಣ್ಣ ಇವೆಲ್ಲವ ತ್ರಿವುತ್ಕರಣ ರೂಪವಾದ ಸೃಷ್ಟಿ ಪರಮಾತ್ಮನಿಂದ ಆಗತ್ತೆ ಅಂತ ಹೇಳಿ ತೇಜೋವಾರಿ ಮುದಾಂ ಯಥಾ ವಿನಿಮಯೋ ಅಂತ ಹೇಳಿದಾಗ ಅಲ್ಲಿ ಯಥಾ ವಿನಿಮಯ ಅನ್ನೋದು ಯಥ ವಿನಿಮಯ ಯಥೋ ವಿನಿಮಯ ಅಂತ ಹೇಳಿಬಿಟ್ಟು ಅಲ್ಲಿ ಈ ಪ್ರಪಂಚಕ್ಕೆ ಪರಮಾತ್ಮ ಉಪಾದಾನವಾಗಿದ್ದಾನೆ. ಸೊ ನಾವು ಮುಂಚೆ ಡಿಸ್ಕಸ್ ಮಾಡಿದ್ವಿ, ಅವನು ಉಪಾದಾನ ಕಾರಣ, ನಿಮಿತ್ತ ಕಾರಣ. ಉಪಾದಾನ ಕಾರಣ ಅಂದ್ರೆ ಮೆಟೀರಿಯಲ್ ಕಾಸ್, ಮಣ್ಣು ಮಡಿಕೆಗೆ ಉಪಾದಾನ ಕಾರಣ. ಎಫಿಷಿಯಂಟ್ ಕಾಸ್ ಅಂದ್ರೆ ಯಾರು ಮಾಡ್ತಾರೋ, ಕುಂಬಾರ ಮಡಿಕೆ ಮಾಡುವವನು ಮಡಿಕೆಗಳಿಗೆ ನಿಮಿತ್ತ ಕಾರಣನಾಗುತ್ತಾನೆ. ಅಂದ್ರೆ ಕುಂಬಾರನೇ ಮಡಿಕೆಯಾಗಿ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ, ಮಣ್ಣು ಮಡಿಕೆ ಆಗತ್ತೆ, ಕುಂಬಾರ ಮಡಿಕೆಯನ್ನು ಮಾಡ್ತಾನೆ. ಆ ಕಾರಣ ಕುಂಬಾರ ನಿಮಿತ್ತ ಕಾರಣ, ಮಣ್ಣು ಉಪಾದಾನ ಕಾರಣ ಆಗತ್ತೆ. ಭಗವಂತ ಈ ಜಗತ್ತಿಗೆ ಈಸ್ ಬೋತ್ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಎರಡೂ ಆಗಿದ್ದಾನೆ ಅನ್ನುವ ಅಂಶ ಸರಿ ಇಲ್ಲ, ಅದು ಭಗವಂತ ಉಪಾದಾನ ಕಾರಣವಾಗಿದ್ದಾನೆ ಅಂತ ಹೇಳಿದರೆ, ಅಂದ್ರೆ ಭಗವಂತನೇ ಮಣ್ಣು ಮಡಿಕೆ ಆದಂತೆ ಭಗವಂತನೇ ಪ್ರಪಂಚ ರೂಪದಲ್ಲಿ ಆಗಿಬಿಟ್ಟ. ಇಟ್ ಇಸ್ ನೋ ನಥಿಂಗ್, ನಿಜವಾದ ಜಡವಸ್ತು ಇಲ್ಲ, ಭಗವಂತ ತಾನೇ ಜಡವಸ್ತುವಿನಂತೆ ಕಾಣಿಸಿಕೊಡ್ತಾ ಇದ್ದಾನೆ ಅಂತ ವ್ಯಾಖ್ಯಾನ ಮಾಡುವುದು ಸರಿಯಲ್ಲ. ಯಾಕೆ ಅಂತ ಹೇಳಿದರೆ, ಹಾಗೆ ಭಗವಂತ ಜಗತ್ತಾಗಿ ತಾನೇ ಪರಿಣಾಮ ಗೊತ್ತಿದ್ದಾನೆ ಅಂತ ಹೇಳಿದರೆ ಆ ಭಗವಂತನಿಗೆ ವಿಕಾರ, ಅವರೇ ಭಗವಂತ ನಿರ್ಗುಣ ಪೂರ್ಣ ಅಂತ ಹೇಳಿದ ಅವನು ವಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅವರೇನು ಹೇಳ್ತಾರೆ, ಹೌದು ಅದೇ ನಾವು ಹೇಳ್ತಾ ಇರೋದು, ಪ್ರಪಂಚ ಪರಮಾತ್ಮನ ಪ್ರಪಂಚಕ್ಕೆ ಪರಮಾತ್ಮ ಉಪಾದಾನ ಕಾರಣ ಆಗಿದ್ದಾನಾದ ಕಾರಣದಿಂದ ಅವನಿಗೆ ವಿಕಾರ ಅನ್ನುವ ಆಕ್ಷೇಪ ಬರುತ್ತೆ. ಆ ಆಕ್ಷೇಪ ಬರಬಾರದಂತ ಹೇಳಿದರೆ ಅವನು ಉಪಾದಾನ ಕಾರಣ ಆಗಿದ್ದಾನೆ, ಆದರೆ ಇದೆಲ್ಲವೂ ಮಿಥ್ಯ, ಮಿಥ್ಯಾಭೂತವಾದ ಉಪಾದಾನ ಕಾರಣ, ಸಾಕಾರ ವಿಕಾರವಿಲ್ಲ ಭಗವಂತ. ನಿಜವಾಗಿ ಭಗವಂತನೇ ಜಗತ್ತಾಗಿ ಟ್ರಾನ್ಸ್ಫಾರ್ಮ್ ಆದಂತೆ ಕಾಣುತ್ತಾನೆ, ಭಗವಂತನೇ ಜಗತ್ತಾಗಿ ಟ್ರಾನ್ಸ್ಫಾರ್ಮ್ ಆಗಲಿಲ್ಲ, ಆ ಕಾರಣದಿಂದ ಅವನಿಗೆ ವಿಕಾರವೂ ಇಲ್ಲ, ಜಗತ್ತು ಮಿಥ್ಯ ಆಯಿತು. ಸೊ ಎರಡೂ ಆಯಿತು, ಭಗವಂತ ವಿಕಾರವಿಲ್ಲ, ಅವನಿಗೆ ಜಗತ್ತಾಗಿ ಟ್ರಾನ್ಸ್ಫಾರ್ಮ್ ಆದರೂ ಅವನಿಗೆ ವಿಕಾರವಿಲ್ಲ. ಯಾಕೆಂದ್ರೆ ಅವನು ಜಗತ್ತಾಗಿ ಟ್ರಾನ್ಸ್ಫಾರ್ಮ್ ಆಗುವುದು ಅದು ಮಿಥ್ಯ ಆಗಿದಂತೆ ತೋರಿಸಿಕೊಡ್ತಾ ಇದ್ದಾನೆ, ಆ ಕಾರಣದಿಂದ ಅದು ಮಿಥ್ಯ. ಸೊ ಮಿಥ್ಯ ಜಗತ್ತು ಮಿಥ್ಯವೂ ಆಯಿತು, ಭಗವಂತನಿಗೆ ವಿಕಾರವೂ ಇಲ್ಲದೆ ಆಯಿತು ಅಂತ ಹೇಳಿ ಆಹಾ ಹೀಗೆ ಮಾಡಿದ್ವಿ ಚೆನ್ನಾಗಿದೆ ಅಂತ ಹೇಳಿ ಭಾವನೆ ಮಾಡು, ಅದು ತಪ್ಪು ತಿಳುವಳಿಕೆ. ಯಾಕೆ ಅಂದ್ರೆ ಪರಮಾತ್ಮ ನಿರ್ವಿಕಾರ ಅಂತ ಹೇಳೋದು ಇದೆಲ್ಲ ಇಷ್ಟೆಲ್ಲ ಒದ್ದಾಟ ಆಗಿ ಇದೆಲ್ಲ ಮಿಥ್ಯ ಅಂತ ಹೇಳುವುದು ಅರ್ಥವಿಲ್ಲದೆ ಮಾತು. ಯಾಕಂದ್ರೆ ಇಲ್ಲಿ ಜಗಜ್ಜನ್ಮಾದಿ ಕಾರಣ ಆಗಿ ಅವನ ಕರ್ತೃತ್ವವನ್ನು ಅವನ ಅತ್ಯದ್ಭುತವಾದ ಮಹಿಮೆಯನ್ನು ಹೇಳಲಕ್ಕೆ ಹೊರಟು ಅವನು ಏನೋ ಒಂದು ಸುಮ್ಮನೆ ಟ್ರಿಕ್ ಮಾಡಿಬಿಟ್ಟ, ಒಂದು ಇಲ್ಯೂಷನ್ ಮಾತ್ರ ಕ್ರಿಯೇಟ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಒಂದು ಸ್ಟೇಜ್ ನಲ್ಲಿ ಇಲ್ಯೂಷನ್ ಕ್ರಿಯೇಟ್ ಮಾಡಿದವನಿಗೂ ಪರಮಾತ್ಮನಿಗೂ ವ್ಯತ್ಯಾಸ. ಅಂದ್ರೆ ಮೇ ಬಿ ಇಸ್ ಅ ಗ್ರೇಟ್ ಇಲ್ಯೂಷನ್, ಬಿಗ್ಗೆಸ್ಟ್ ಇಲ್ಯೂಷನಿಸ್ಟ್ ಅಂತ ಹೇಳ್ಬೋದು ಅಷ್ಟೇ. ಆದ್ರೆ ಅವನು ಇಲ್ಯೂಷನೇ ಕ್ರಿಯೇಟ್ ಮಾಡಿದ ಅಷ್ಟೇ, ಸತ್ಯವಾದದ್ದು ಮಾಡಲಿಲ್ಲ ಅಂತ ಹೇಳಿದ್ರೆ ಭಗವಂತನಿಗೆ ಮೊದಲನೇದಾಗಿ ದೊಡ್ಡ ದೋಷ ಹೇಳಿದಂತಾಗುತ್ತೆ. ಒಂದು ಅಷ್ಟೇ ಅದೇ ಪ್ರಮಾಣಗಳು ಯಾವುದು ಕೂಡ ಅದನ್ನು ಜಸ್ಟಿಫೈ ಮಾಡೋದಿಲ್ಲ. ಎಲ್ಲ ಪ್ರಮಾಣಗಳು ಸುಸ್ಪಷ್ಟವಾಗಿ ಭಗವಂತ ಸತ್ಯವಾದ ಜಗತ್ತನ್ನೇ ಸೃಷ್ಟಿ ಮಾಡಿದ ಅಂತ ಹೇಳ್ತಾ ಇದೆ, ವಸ್ತು ವಿದ್ಯಾಭೂತವಾದ ಜಗತ್ತು ಸೃಷ್ಟಿ ಮಾಡಿದ ಅಂತ ಎಲ್ಲಿಯೂ ಪ್ರಶ್ನೆ ಬರೋದಿಲ್ಲ. ಅದನ್ನು ನಾವು ಅದಕ್ಕೆ ಅದನ್ನು ವ್ಯಾಖ್ಯಾನ ಮಾಡ್ತಾ ಹೇಳ್ತಾ ಇದ್ದಾರೆ ಆಚಾರ್ಯರು, ನಟ ಮಾಯಾಮಯಿ ಸೃಷ್ಟಿ, ಈ ಸೃಷ್ಟಿ ಪ್ರಪಂಚ ಸೃಷ್ಟಿ ಅನ್ನೋದು ಅದು ಮಾಯಾಮಯವಲ್ಲ. ಮಾಯಾ ಅಂದ್ರೆ ಇಲ್ಯೂಷನ್, ಇಟ್ ಇಸ್ ನಾಟ್ ಅನ್ ಇಲ್ಯೂಷನ್. ಸೊ ನಟ ಮಾಯಾಮಯಿ ಸೃಷ್ಟಿ ಧಾಮ್ನ ಸ್ವೇನ ಸದಾ ನಿರಸ್ತ್ರ ಕುಹಕಂ, ಇದು ಮಿಥ್ಯ ಅಲ್ಲ, ಮಾಯ ಅಲ್ಲ. ಯಾಕೆ ಅಂದ್ರೆ ಅಲ್ಲಿಯೇ ಆ ಧ್ಯಾನ ಶ್ಲೋಕ ಮೊದಲನೇ ಶ್ಲೋಕದಲ್ಲಿಯೇ ಭಾಗವತ ಶ್ಲೋಕದಲ್ಲಿಯೇ ಹೇಳಿದ್ದಾರೆ ಏನು, ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಧಾಮ್ನ ಧಾಮ್ನ ಅಂದ್ರೆ ಭಗವಂತನ ರೂಪ, ತನ್ನದೇ ಆದಂತಹ ರೂಪಗಳು ಯಾವ್ದಿದೋ ಭಗವಂತನದೇ ಆ ರೂಪಗಳು ಯಾವ್ದು, ಧಾಮ್ನ ಸ್ವೇನ ತನ್ನದೇ ಆದ ರೂಪದಿಂದ ಸದಾ ನಿರಸ್ತ ಕುಹಕಂ, ನಿರಸ್ತ ಅಂದ್ರೆ ಕಂಪ್ಲೀಟ್ಲಿ ರೆಫ್ಯೂಟೆಡ್ ಅಂದ್ರೆ ಯಾವತ್ತು ಭಗವಂತನಿಗೆ ಕುಹಕ ಅಂದ್ರೆ ಮೋಸ ಮಾಡುವ ದೃಷ್ಟಿ, ಆ ಮೋಸ ಮಾಡುವುದನ್ನೋದು ಇಲ್ಲವೇ ಇಲ್ಲ. ನಿರಸ್ತ ಕಂಪ್ಲೀಟ್ಲಿ ರೆಫ್ಯೂಟೆಡ್, ಏನು ಕುಹಕ ಅಂದ್ರೆ ಮೋಸ ಮಾಡ ಭಗವಂತ ಈ ಜಗತ್ತನ್ನು ಮಾಯಾ ಜಗತ್ತನ್ನು ಸೃಷ್ಟಿ ಮಾಡಿಬಿಡ ಅಂದ್ರೆ ಒಂದು ಇಲ್ಯೂಷನ್ ಮಾತ್ರ, ಈ ಪ್ರಪಂಚವೆಲ್ಲ ಭಗವಂತನ ಸೃಷ್ಟಿ ಅಂದ್ರೆ ಭಗವಂತನ ಇಲ್ಯೂಷನ್ ಸೃಷ್ಟಿ, ಇಲ್ಯೂಷನ್ ಕ್ರಿಯೇಟ್ ಮಾಡಿದಾನೆ ಭಗವಂತ. ನಿಜವಾದ ಪ್ರಪಂಚವಿಲ್ಲ, ಈ ಪ್ರಪಂಚವೆಲ್ಲವೂ ನಮ್ಮ ಕಣ್ಣಿಗೆ ಕಾಣಿಸುವ ಪ್ರಪಂಚವೆಲ್ಲವೂ ಮಿಥ್ಯಾಭೂತವಾದ ಪ್ರಪಂಚ, ಇದು ಮಾಯಾಮಯವಾದ ಪ್ರಪಂಚ ಅಂತ ಹೇಳಿ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಆದರೆ ಇದು ಧಾನ್ನ ಸ್ವೇನ ಸದಾ ನಿರಸ್ತ ಕುಹಕಂ, ಭಗವಂತ ಯಾವತ್ತೂ ಕೂಡ ಕುಹಕವನ್ನು ಮಾಡುವುದಿಲ್ಲ. ಆ ಕಾರಣದಿಂದ ಆ ಕುಹಕ ಮಾಡುವುದಿಲ್ಲ ಅಂದ್ರೆ ಈ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳು ಯಾವುದಿದೋ ಅದೆಲ್ಲವೂ ಕೂಡ ಸತ್ಯವಾದ ವ್ಯಾಪಾರಗಳೇ ಹೊರತು ಅದು ಮಿಥ್ಯಾಭೂತವಾದ ವ್ಯಾಪಾರಗಳಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅಷ್ಟೇ ಅದೇ ತದ್ಧಾಮ್ನ ಶ್ರಿಯ ಅಪಿ ನಿರಸ್ತ ಕುಹಕತ್ವ ಮುಕ್ತಾನಾಂಚ ನಚ ಮುಕ್ತವತ್ ಪೂರ್ವಬಂಧಭಾತ್ವ ಸದಾ ನಿರಸ್ತ ಕುಹಕತ್ವಾತ್ ಸತ್ಯಂ ನಿತ್ಯ ನಿದ್ದುಕ ನಿರ್ದಿಶಯ ಆನಂದಾನುಭವ ರೂಪಂ ಪರಂ ಸಂಪೂರ್ಣ ಗುಣಂ ಪರತ್ವ ಸಾಧಕಂ ಜನ್ಮಾದಿ ಇತ್ಯಾದಿ ಅಂತ ಹೇಳಿ. ಇನ್ನೊಂದೇನಂತ ಹೇಳಿದ್ರೆ ಭಗವಂತನಿಗೆ ಅವನಿಗೆ ಸರ್ವದೋಷ ರಹಿತ ಅವನು, ಆ ಕಾರಣದ ಮಾಯಾ ಸಕಲದ ಅವನೇನೋ ಇದೆಲ್ಲ ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾನೆ ಒಂದು ದೋಷ ಹಾಕಿದ ಆಗುತ್ತೆ, ಅವನಿಗೆ ಯಾವ ದೋಷವೂ ಇಲ್ಲ. ಮೋಸ ಮಾಡುವ ದೃಷ್ಟಿಯು ಅವನಿಗಿಲ್ಲ. ಮೋಸ ಮಾಡುವುದಕ್ಕೆ ಭಗವಂತ ಹೊರಟಿಲ್ಲ. ಮೋಸ ಮಾಡಲಿಕ್ಕೆ ಹೊರಟಿದ್ದಾನೆ ಅಂದ್ರೆ ಅದು ಒಂದು ದೋಷ. ಅವನು ನಿತ್ಯ ನಿರ್ಗುಣನಾಗಿ ನಿತ್ಯ ನಿರ್ದೋಷನಾಗಿದ್ದಾನಾದ ಕಾರಣ ಭಗವಂತನಿಗೆ ಯಾವ ದೋಷವೂ ಇಲ್ಲ. ಎಲ್ಲ ದೋಷಗಳು ದೂರ ಮಾಡಬೇಕಂತ ಹೇಳಿದ್ರೆ ಅವನು ನಿರಸ್ತ ಕುಹಕನಾಗಿದ್ದಾನೆ. ಅವನು ಯಾವಾಗಲೂ ಕೂಡ ತಾನು ದೋಷರಹಿತನಾಗಿದ್ದಾನೆ. ಅಷ್ಟೇ ಅಲ್ಲದೆ ಈ ಸತ್ಯವಾದ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಅಂತಹ ರೂಪದಿಂದ ಭಗವಂತ ನಿರಸ್ತ ಕುಹಕತ್ವವನ್ನು ಲಕ್ಷ್ಮೀದೇವಿಗೂ ಕೊಟ್ಟಿದ್ದಾನೆ. ಮುಕ್ತರು ಅಂದ್ರೆ ಏನು, ಈ ಕುಹಕತ್ವ ಅಂದ್ರೆ ಸತ್ಯ ಈ ನಿತ್ಯ ಮುಕ್ತರಿದ್ದ ನಿತ್ಯ ಮುಕ್ತರಾದ ಲಕ್ಷ್ಮೀದೇವಿ ಮುಕ್ತಿಗೆ ಬಂದಂತಹ ಮುಕ್ತ ಜೀವರಾಶಿಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ಆಪ್ತಕಾಮರಾಗಿದ್ದಾರೆ. ಅಂದ್ರೆ ಅವರವರ ಯೋಗ್ಯತಾನುಸಾರವಾಗಿ ಮುಕ್ತಿಗೆ ಹೋದವರು ಆಪ್ತಕಾಮರು. ಲಕ್ಷ್ಮೀದೇವಿ ಅವರ ಯೋಗ್ಯತೆಗೆ ತಕ್ಕಂತೆ ಎಲ್ಲ ಸಮಸ್ತ ಜೀವರಾಶಿಗಳಿಗೆ ಮೀರಿ ನಿಂತವಳು. ಕೇವಲ ಪರಮಾತ್ಮ ಒಬ್ಬನಿಗೆ ಮಾತ್ರ ವಶದಲ್ಲಿರುವಂತಹ ಲಕ್ಷ್ಮೀದೇವಿ ಕೂಡ ನಿರಸ್ತ ಕುಹಕಳಾಗಿದ್ದಾರೆ. ಅಂದ್ರೆ ಏನು, ಯಾವ ವಿಧವಾದ ಮೋಸದ ದೃಷ್ಟಿಯು ಲಕ್ಷ್ಮಿಗೆ ಇಲ್ಲ. ಅವಳು ದೋಷರಹಿತ. ದೋಷರಹಿತಂದ್ರೆ ಈ ಮಿಥ್ಯಾರೂಪವಾಗಿ ಇರುವುದು ಅನ್ನುವ ದೋಷವಿಲ್ಲ. ಸತ್ಯವಾಗಿರುವಂತಹದ್ದೇ, ಸತ್ಯವಾದ ಮೋಕ್ಷವನ್ನು ಪಡೆದವಳಾಗಿದ್ದಾಳೆ ಲಕ್ಷ್ಮೀದೇವಿ. ಅದೇ ವಿಧವಾಗಿ ಮುಕ್ತರು ಕೂಡ ಅವರಿಗೂ ಕೂಡ ಇದೆಲ್ಲ ಇಲ್ಯೂಷನ್ ಅಂತ ಹೇಳಿದ್ರೆ ಮತ್ತೆ ಮೋಕ್ಷ ಇಲ್ಲಿಂದ ಬಂತು, ಮೋಕ್ಷಕ್ಕೆ ಹೋಗಿದ್ದಾರೆ ಅಂದ್ರೆ ಅದು ಒಂದು ಇಲ್ಯೂಷನ್ ಅಂತ ಹೇಳಿ. ಇಲ್ಲ ಅದ್ವೈತದಲ್ಲಿ ಜೀವ ತಾನು ಪರಮಾತ್ಮ ತಿಳಿಯುವುದೇ ಮೋಕ್ಷ ಅಂತೇಳಿ. ಯಾವತ್ತೂ ಅವನು ಜೀವ ಪರಮಾತ್ಮನೇ, ಆದ್ರೆ ಯಾವಾಗ ಅವನಿಗೆ ತಿಳುವಳಿಕೆ ಬರ್ತೋ ತಾನೇ ಪರಮಾತ್ಮ, ಆವಾಗ ಮೋಕ್ಷ ಅಂತೇಳಿ. ಇವು ಎಲ್ಲವೂ ಕೂಡ ಅರ್ಥವಿಲ್ಲದ ವಚನಗಳಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇವೆಲ್ಲವೂ ಕುಹಕದಿಂದ ಕುಹಕತ್ವವನ್ನು ತೋರಿಸುವಂತಹ ವಚನಗಳು. ಉದಾಹರಣೆಗೆ ಅದು ಹೇಳ್ತಾರೆ, ಸತ್ಯಂ ನಿತ್ಯ ನಿರ್ದುಃಖ ನಿರ್ದೇಶ ಆನಂದ ಅನುಭವ ರೂಪಂ ಪರಂ ಸಂಪೂರ್ಣ ಗುಣಂ ಪರತ್ವ ಸಾಧಕಂ ಜನ್ಮಾದಿ ಇತ್ಯಾದಿ ಅಂತ ಹೇಳಿ ಭಗವಂತ ಅವನು ನಿತ್ಯ ನಿರ್ಮುಕ್ತನಾಗಿದ್ದಾನೆ, ನಿರಸ್ತ ಕುಹಕನಾಗಿದ್ದಾನೆ. ಅವನ ಅನುಗ್ರಹದಿಂದ ಲಕ್ಷ್ಮೀದೇವಿಯು ಕೂಡ ಆ ನಿರಸ್ತ ಕುಹಕತ್ವ ಅನ್ನುವ ಲಕ್ಷಣವನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೆ ಭಗವಂತ ಅನುಗ್ರಹವನ್ನು ಮಾಡಿ ಮುಕ್ತರಿಗೂ ಅದನ್ನು ಕೊಡ್ತಾನೆ. ಆದ್ರೆ ಮತ್ತೆ ಲಕ್ಷ್ಮಿಗೂ ಮುಕ್ತರಿಗೂ ಭಗವಂತನಿಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಆ ಪೂರ್ವಬಂಧ ನಚ ಮುಕ್ತವತ್ ಪೂರ್ವಬಂಧ ಭಾಕ್ತ್ವಂ ಅಂತೇಳಿ, ಆ ಈಗ ಮುಕ್ತಿಗೆ ಹೋದ ಜೀವರಾಶಿ ಅಂದ್ರೆ ಈಗ ಪ್ರೆಸೆಂಟ್ಲಿ ಮೋಕ್ಷದಲ್ಲಿರುವ ಜೀವರಾಶಿಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗಲಕ್ಕೆ ಮುಂಚೆ ಅವರಿಗೆ ಆ ಅಮುಕ್ತ ಸ್ಥಿತಿ ಇದೆ. ಭಗವಂತನಿಗೆ ಸೊ ಅಂತಹ ಮುಕ್ತರಂತೆ ಅಲ್ಲ ಭಗವಂತ. ಮೋಕ್ಷಕ್ಕೆ ಹೋದ ಮುಕ್ತ ಜೀವರಾಶಿಗಳಂತೆ ಭಗವಂತನಲ್ಲ. ಯಾಕೆ ಅಂದ್ರೆ ಅವ್ರು ಒಂದಾನೊಂದು ಕಾಲದಲ್ಲಿ ಅವರಿಗೆಲ್ಲರೂ ಕೂಡ ಈ ಪೂರ್ವ ಬಂಧ ಭಾಕ್ತ ಅಂದ್ರೆ ಭರಿಸುವುದು, ಶೇರಿಂಗ್. ಸೊ ಮುಕ್ತರಂತೆ ಪೂರ್ವ ಬಂಧ ಭಗವಂತನಿಗೆ ಇಲ್ಲ. ಪೂರ್ವಬಂಧ ಅಂದ್ರೆ ಮೋಕ್ಷಕ್ಕೆ ಹೋಗಲಕ್ಕೆ ಮುಂಚೆ ಇರುವ ಬಂಧ. ಅಂತಹ ಪ್ರಶಸ್ತಿ ಪರಮಾತ್ಮನ ವಿಷಯದಲ್ಲಿ ಇಲ್ಲ, ಅವನು ನಿತ್ಯ ಮುಕ್ತ. ಆ ಕಾರಣದಿಂದ ನಿತ್ಯ ಮುಕ್ತನಾದ ಭಗವಂತ ನಿತ್ಯ ಮುಕ್ತನಾದ ಲಕ್ಷ್ಮೀದೇವಿಗೆ ಈ ಮೋಕ್ಷದಲ್ಲಿ ಪ್ರೆಸೆಂಟ್ ಆಗಿರುವಂತಹ ಜೀವರಾಶಿಗಳಂತೆ ಅಲ್ಲ ಅವರು. ಅವರಿಗೆ ಪೂರ್ವ ಬಂಧ ಇಲ್ಲ, ಮೊದಲು ಬಂಧ ಇತ್ತು ಅನ್ನೋ ಪ್ರಸಂಗವಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ನದ ಪೂರ್ವ ಬಂಧ ಭಾಕ್ತಂ ಸದಾ ನಿರಸ್ತ, ಅವರು ಸದಾ ನಿರಸ್ತ ಕುಹ. ಅದಕ್ಕೆ ಈ ಧ್ಯಾನ ಶ್ಲೋಕದಲ್ಲಿ ಸದಾ ನಿರಸ್ತ ಕುಹಕ ಅನ್ನ ಪ್ರಯೋಗ ಮಾಡಿದ್ದಾರೆ. ನಿರಸ್ತ ಕುಹ ಅಂದ್ರೆ ಈಗ ನಿರಸ್ತ ಕುಹಕನಾಗಿರ್ಬೋದು, ಅಂದ್ರೆ ಈಗ ಮುಕ್ತಿಗೆ ಹೋದವರಂತೆ ಭಗವಂತ ಇದ್ದಾನ ಅಂದ್ರೆ ಇಲ್ಲ. ಅವನು ನಿತ್ಯ ನಿರ್ಮುಕ್ತ, ಸದಾ ಮೋಕ್ಷದಲ್ಲಿ ಇರುವಂತಹ ಅವನು. ಅಂದ್ರೆ ಎಲ್ಲರಿಗೂ ಮೋಕ್ಷವನ್ನು ಕೊಡುವವನವನೇ ಆಗಿದ್ದಾನೆ, ಮೋಕ್ಷದ ಸ್ಥಿತಿ ಪ್ರದಾಯಕನವನೇ. ಲಕ್ಷ್ಮೀದೇವಿಯು ನಿತ್ಯ ಮುಕ್ತಳು, ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿ ಆ ನಿತ್ಯ ಮುಕ್ತಿಯನ್ನು ಕೊಟ್ಟವನು ಭಗವಂತ. ಹೀಗೆ ಭಗವಂತ ಅವನು ಆಗಿದ್ದಾನೆ ಅಂತ ಹೇಳಿದ್ರೆ ಪೂರ್ವ ಬಂಧ ಭಾಕ್ತ ಇಲ್ಲ ಭಗವಂತನಿಗೆ. ಅಂದ್ರೆ ಮುಂಚೆ ಬಂಧ ಇರುವುದನ್ನು ಪ್ರಸಕ್ತಿ ಇಲ್ಲ. ಯಾಕಂದ್ರೆ ಸದಾ ನಿರಸ್ತ ಕುಹಕಂ, ಯಾವಾಗಲೂ ನಿರಸ್ತ ಕುಹಕನಾಗಿದ್ದಾನಾದ ಕಾರಣದಿಂದ ಸತ್ಯಂ ಭಗವಂತ ಸತ್ಯನಾಗಿದ್ದಾನೆ. ಸತ್ಯಂ ಪರಂ ಧೀಮಹಿ ಅಂತ ಹೇಳಿದ. ಸತ್ಯಂ ಅಂದ್ರೆ ಏನು, ನಿತ್ಯ ನಿರ್ದುಃಖ ನಿರ್ದಶಯ ಆನಂದಾನುಭವ ರೂಪಂ ಅಂತ ಪ್ರಯೋಗ ಮಾಡಿದ. ಸತ್ಯ ಭಗವಂತ ಸತ್ಯನು ಅಂದರೆ ಅರ್ಥೇನ, ಸತ್ಯ ಶಬ್ದಕ್ಕೆ ಅರ್ಥೇನಂತ ಹೇಳಿದರೆ ಸತ್ ಅಂದ್ರೆ ದೋಷರಹಿತವು ಅನ್ನೋ ಅರ್ಥ. ಭಗವಂತ ಸತ್ ಆಗಿದ್ದಾನೆ, ತೀ ಆಗಿದ್ದಾನೆ, ಇಯ ಆಗಿದ್ದಾನೆ. ಸತ್ಯ ಅನ್ನೋ ಶಬ್ದದಲ್ಲಿ ಮೂರು ಭಾಗಗಳು ಮಾಡಿದಾಗ ಸತ್ ತೀ ಯ ಅಂತೆ ಅದು ಸೃಷ್ಟಿಸಿ ಲಯಗಳನ್ನು ಸೂಚನೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಸತ್ ಅಂದ್ರೆ ದೋಷರಹಿತತ್ವ ಅವನಿದ್ದಾನೆ ಭಗವಂತ. ತಿ ಗುಣಪೂರ್ಣನಾಗಿದ್ದಾನೆ. ಯಾ ಎಲ್ಲರಿಗೂ ಕೂಡ ಮೋಕ್ಷ ಪ್ರದಾಯಕನಾಗಿದ್ದಾನೆ. ಸೊ ಸತಿ ಯ ಆಗಿದ್ದಾನೆ ಭಗವಂತ. ಅದು ಒಂದು ಅರ್ಥ. ಸತ್ಯಂ ಅಂದ್ರೆ ನಿತ್ಯ ನಿರ್ದುಃಖ ನಿರತಿಶಯ ಆನಂದ ಅನುಭವ ರೂಪಂ ಅಂತೇಳಿ, ಯಾವಾಗಲೂ ನಿತ್ಯವೂ ಅಂದ್ರೆ ಯಾವಾಗಲೂ ನಿರ್ದುಃಖ ದುಃಖವಿಲ್ಲದೆ ಇರುವಂತಹ ನಿರತಿಶಯ ಇನ್ಫೈನೈಟ್ ಅನಂತವಾಗಿರುವಂತಹ ಆನಂದ ಅನುಭವ ಯಾರು ಪರ್ಸಾನಿಫಿಕೇಶನ್ ಆಫ್ ಇನ್ಫೈನೈಟ್ ಬ್ಲಿಸ್ ಅಟ್ ಆಲ್ ಟೈಮ್ಸ್ ಅನ್ನುವ ಲಕ್ಷಣ ಪರಮಾತ್ಮನಿಗಿದೆ. ಆ ಕಾರಣವನ್ನು ಸತ್ಯಂ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಅಂತಹ ಭಗವಂತ ಅವನು ಪರಂ ಸತ್ಯಂ ಪರಮ ಪರಂ ಅನ್ನೋದು ಪೂರ್ ಪರಂ ಅನ್ನೋದು ಕೂಡ ಪೂರ್ಣತ್ವವನ್ನು ತಿಳಿಸುವಂತಹ ಶಬ್ದ. ಪರಂ ಅಂದ್ರೆ ಸರ್ವೋತ್ತಮ ಅನ್ನುವುದು ಅರ್ಥ. ಯಾಕೆ ಅವನು ಸರ್ವೋತ್ತಮ? ಸರ್ವ ಗುಣಪೂರ್ಣನಾಗಿದ್ದಾನೆ. ಪರಂ ಸಂಪೂರ್ಣ ಗುಣಪೂರ್ಣನಾಗಿದ್ದಾನೆ. ಸಂಪೂರ್ಣ ಗುಣಗಳಿರುವುದರಿಂದ ಪರಂ ಅಂತ ಕರೆಯಲ್ಪಡುವ ಭಗವಂತ ಪರತ್ವ ಸಾಧಕಂ ಜನ್ಮಾದಿತ್ಯಾದಿ. ಅವನು ಯಾಕೆ ಸರ್ವೋತ್ತಮನಾಗಿದ್ದಾನೆ? ಅವನು ಹೇಗೆ ಸಂಪೂರ್ಣ ಗುಣನಾಗಿದ್ದಾನೆ? ಅವನಿಗೆ ಸಂಪೂರ್ಣ ಗುಣಗಳಿದೆ ಅಂತ ಹೇಗೆ ತಿಳಿಯಬಹುದು? ಅಂದ್ರೆ ಆ ಪರತ್ವವನ್ನು ಸಾಧಿಸುವಂತಹ ವಚನಗಳು ಜನ್ಮಾದಿ ಜನ್ಮಾದಿ ವ್ಯಾಧಿಪಾದಿ ಭಗವಂತ ಜನ್ಮಾದಿಗಳನ್ನು ಕೊಡ್ತಾನೆ. ಇಲ್ಲಿ ಕೂಡ ಜನ್ಮಾದ್ಯ ಚೇತನ್ವಯ ಅಂತ ಹೇಳಿದ ಈ ಶ್ಲೋಕದಲ್ಲಿ ಇರುವಂತಹ ಅಷ್ಟವಿಧ ವ್ಯಾಪಾರಗಳನ್ನು ಭಗವಂತ ಮಾಡ್ತಾನಾದ ಕಾರಣದಿಂದ ಅವನು ಪರಂ ಪರಂ ಅಂದ್ರೆ ಪೂರ್ಣನಾಗಿದ್ದಾನೆ, ಸರ್ವಗುಣ ಸಂಪೂರ್ಣನಾಗಿದ್ದಾನೆ ಅನ್ನುವ ವಚನ ನಮಗೆ ಇಲ್ಲಿ ತಿಳಿಸಿಕೊಡುತ್ತೆ. ಸೊ ಅದಕ್ಕೆ ಆ ವಚನವನ್ನು ಹೇಳಿದ್ದಾರೆ, ಸತ್ಯಂ ಪರಂ ಧೀಮಹಿ ಅಂತ, ಪರಂ ಸಂಪೂರ್ಣ ಗುಣಂ ಪರತ್ವ ಸಾಧಕಂ ಜನ್ಮಾದಿ ಇತ್ಯಾದಿ ಅಂತ ಹೇಳಿ ಆ ಪರತ್ವವನ್ನು ಸಾಧಿಸುವಂತಹದ್ದು ಅದಾಗಿದೆ ಅಂತ ಹೇಳಿ ಅನಂತ ಗುಣ ಪರಿಪೂರ್ಣ ಅನ್ನುವ ಶಬ್ದವನ್ನು ಇಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಇಲ್ಲಿ ತಂತ್ರ ಭಾಗವತ ವಚನವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ತಂತ್ರ ಭಾಗವತ ವಚನಗಳೇನು ಅಂತ ಅದನ್ನು ನೋಡೋಣ. ಇಲ್ಲಿ ಸೃಷ್ಟಿ ಸ್ಥಿತ್ಯೇಹಾದೇಹಿ ಶ್ರುತಿ ಸ್ಮೃತಿ ಸಮನ್ವಯಾತ್ ಯುಕ್ತಿತೇತೃ ಪೂರ್ವಾದೇಹಿ ಶ್ರೀ ಬ್ರಹ್ಮ ಭವ ಪೂರ್ವಿಣ ಸುರ ಗಂಧರ್ವ ಮನುಜ ಪಿತೃ ದೈತ್ಯಾತ್ಮನಃ ಪೃಥಕ್ ಕರ್ತಾ ವಿಷ್ಣು ಅಜೋ ನಿತ್ಯ ಸರ್ವಜ್ಞತ್ವಾತ್ ನಚ ಅಪರ ಅನನ್ಯಾಧಿಪತಿಶ್ಚ ಅಸೌ ಗರೀಯಾನ್ ಬ್ರಹ್ಮನೋ ಯತಃ ತತ್ ಪ್ರಸಾದಂ ಋತೆ ತಸ್ಯ ನಾನ್ಯೋ ವೇತ್ತಾಸ್ತಿ ಕಶ್ಚನ ತೇಜಸೋ ರೂಪವತ್ ರೂಪಂ ಬಹುಧಾ ಕುರುತೇ ಹರಿ ವಾರಿಷ್ಠ ತೇಜ ಪ್ರತಿಮಾ ಜೀವಾಸ್ತಸ್ಮಾತ್ ನಿರ್ಗತಾಃ ಕುಲಾಲೇನ ಮೃದ ಯದ್ವತ್ ನಿರ್ಮೀಯಂತೆ ಘಟಾದಯ ವಿಷ್ಣುನಾ ಏವಂ ಪ್ರಕೃತ್ಯಾ ಏವ ನಿರ್ಮ್ಯತೆ ಜಗದೀದೃಶಂ ಅನ್ನುವ ತಂತ್ರ ಭಾಗವತ ವಚನ ಸುಸ್ಪಷ್ಟವಾಗಿ ದ್ವೈತ ಸಿದ್ಧಾಂತ ಪ್ರಮೇಯಗಳನ್ನೆಲ್ಲವನ್ನೂ ಒಳಗೊಂಡಿದೆ. ಇದರಲ್ಲಿ ಸುಸ್ಪಷ್ಟವಾಗಿ ಎಲ್ಲ ಅದಕ್ಕೆ ದ್ವೈತ ಅನ್ನೋದು ಏನು ಮಧ್ವಾಚಾರ್ಯರು ಬಂದು ಶುರು ಮಾಡಿದಾಗ ಮುಂಚೆ ದ್ವೈತವೇ ಇದ್ದಿಲ್ಲ, ಮಧ್ವ ಸಿದ್ಧಾಂತವೇ ಇದ್ದಿಲ್ಲ ಅಂತೆ. ಆದರೆ ಪುನರುದ್ಧಾರ ಮಾಡಿದ್ದಾರೆ ಮಧ್ವಾಚಾರ್ಯ ಅಷ್ಟೇ. ದ್ವೈತ ಸಿದ್ಧಾಂತ ಅನಾದಿ ಕಾಲದಿಂದ ಬಂದಿರುವುದೇ ದ್ವೈತ ಸಿದ್ಧಾಂತ. ಆ ದ್ವೈತ ಸಿದ್ಧಾಂತದ ಪ್ರಮೇಯಗಳು ಎಲ್ಲ ಕಡೆ ತುಂಬಿ ತುಮುಕ್ತಾ ಇದೆ. ತಂತ್ರ ಭಾಗವತದಲ್ಲಿ ಕೂಡ ಆ ದ್ವೈತ ಪ್ರಮೇಯಗಳನ್ನೇ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೇಳುವಾಗ ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ಆದೇಹೆ ಶ್ರುತಿ ಸ್ಮೃತಿ ಸಮನ್ವಯಾತ್ ಅಂತ ಹೇಳ್ತಾರೆ ತಂತ್ರ ಭಾಗವತ. ಏನು ಸೃಷ್ಟಿ ಎಂದ್ರೆ ಗೊತ್ತು ನಿಮಗೆ, ಸ್ಥಿತಿ ಕ್ರಿಯೇಷನ್ ಸಸ್ಟೆನೆನ್ಸ್, ಅಪ್ಯಯ ಅಂದ್ರೆ ಪ್ರಳಯ, ಅಪ್ಯಯ ಅಂದ್ರೆ ಪ್ರಳಯ ಅಂತ. ಈಹ ಅಂದ್ರೆ ಇಲ್ಲಿ ನಿಯಮನ, ಈಹ ಇಚ್ಛಾ ಅಂತ ಒಂದು ಅರ್ಥ ಇದೆ. ಇಚ್ಛೆ ಮಾಡುವುದರ ಮೂಲಕವಾಗಿ ನಿಯಮನ ಮಾಡ್ತಾನೆ ಭಗವಂತ. ಈಹ ಅಂದ್ರೆ ನಿಯಮನ, ಆದೇಹೆ ಮುಂತಾದವುಗಳಿಂದ ಶ್ರುತಿ ಸ್ಮೃತಿ ಸಮನ್ವಯಾತ್, ಶ್ರುತಿ ವಾಕ್ಯಗಳಿಗೆ ಸ್ಮೃತಿ ವಾಕ್ಯಗಳಿಗೆ ಸಮನ್ವಯವನ್ನು ಮಾಡಿ ಯುಕ್ತಿತ ಯುಕ್ತಿಯಿಂದಲೂ ಕೂಡ, ಅಂದ್ರೆ ಇದು ನಾಟ್ ಓನ್ಲಿ ಶ್ರುತಿ ಸ್ಮೃತಿಗಳ ವಚನಗಳಿಂದ ಮಾತ್ರವಲ್ಲದೆ ಯುಕ್ತಿಯಿಂದಲೂ. ಯುಕ್ತಿ ಅಂದ್ರೆ ಏನು? ಲಾಜಿಕ್. ಆ ಲಾಜಿಕ್ ಅನ್ನು ಮಾಡಿದವುದು ಹೇಗೆ? ಈ ಎಲ್ಲ ಜಗತ್ತಿಗೆ ಸೃಷ್ಟಿಕರ್ತ ಒಬ್ಬನಿರಬೇಕು. ಮಕ್ಕಳನ್ನು ನೋಡಿದಾಗ ತಂದೆ ಇದ್ದಾನೆ ಅಂತ ನೋಡ್ತೀವಿ, ಅವರಿಗೆ ತಂದೆ ಸದೃಶನಾದವನಿದ್ದ ತಂದೆ ಇದ್ದಾನೆ. ಹಾಗೆ ನಮಗ್ ಕೂಡ ಜನ್ಮವನ್ನು ಕೊಟ್ಟವನು ಭಗವಂತ, ಅವನು ತಂದೆ ಆಗಿದ್ದಾನೆ, ಅವನು ನಮ್ಮೆಲ್ಲರಿಗೂ ತಂದೆಯಾಗಿದ್ದಾನೆ ಅಂಥೇಳಿ ಇತ್ಯಾದಿ ತಾರ್ಕಿಕ ಚಿಂತನೆಗಳಿಂದ ನಾವು ಭಗವಂತ ಅವನು ಈ ವಿಧವಾದ ಪುಣ್ಯ ಲಕ್ಷಣಗಳನ್ನು ತುಂಬಿದ್ದಾನೆ ಅನ್ನೋದು ನಮ್ಗೆ ಸ್ಪಷ್ಟವಾಗುತ್ತೆ. ಅದಕ್ಕೆ ಯುಕ್ತಿತ ಚ ಯುಕ್ತಿಯಿಂದಲೂ ಆಗಿದೆ ಅಂತೇಳಿ ಹೇಳಿದ್ದಾರೆ. ಅಲ್ಲಿ ಶ್ರೀ ಬ್ರಹ್ಮಭವ ಪೂರ್ವಿಣ ಸುರಗಂಧರ್ವ ಮನುಜ ಪಿತೃದೈತ್ಯ ಆತ್ಮನಃ ಪೃಥಕ್ ಕರ್ತಾ ವಿಷ್ಣು ಭಗವಂತ ಇವರೆಲ್ಲರಿಗೂ ಕೂಡ ಲಕ್ಷ್ಮೀ ದೇವಿಗೆ, ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ಎಲ್ಲರಿಗೂ ಕೂಡ ಸುರ ಗಂಧರ್ವ ಮನುಜರಿಗೆ, ಪಿತೃದೇವ ದೇವತೆಗಳಿಗೆ, ದೈತ್ಯರಿಗೆ, ಅವರೆಲ್ಲರೂ ಕೂಡ ಬೇರೆ ಬೇರೆಯಾಗಿ ಭಗವಂತ ಕರ್ತ ಸೃಷ್ಟಿಕರ್ತನಾಗಿದ್ದಾನೆ. ಅಂದ್ರೆ ಅವರವರಿಗೆ ಸೃಷ್ಟಿಕರ್ತನಾಗಿದ್ದಾನೆ ಅಂದ್ರೆ ಅವರ ದೇಹಾದಿಗಳನ್ನು ಕೊಡುವುದಾಗಲಿ, ದೇಹವಿಲ್ಲದೆ ಇರುವ ಲಕ್ಷ್ಮಿಗೆ ಜ್ಞಾನಸ್ಫೂರ್ತಿಯನ್ನು ಕೊಡುವುದಾಗಲಿ ಇತ್ಯಾದಿಗಳನ್ನು ಭಗವಂತ ಮಾಡ್ತಾ ಇದ್ದಾನೆ. ಕೇಳಿ ಹೇಳ್ತಾ ಇದ್ದಾರೆ, ಕೇಳಿ, ವಿಷ್ಣು ಅಜ ನಿತ್ಯ ಸರ್ವಜ್ಞತ್ವಾತ್ ನಚ ಅಪರಃ. ವಿಷ್ಣು ಅಜ ಜನ್ಮರಹಿತನು, ಅವನಿಗೆ ಹುಟ್ಟು ಇಲ್ಲ, ನಿತ್ಯ ನಿತ್ಯನಾಗಿದ್ದಾನೆ, ಸರ್ವಜ್ಞತ್ವಾತ್ ಸರ್ವಜ್ಞತ ಇರುವುದರಿಂದ ಎಲ್ಲವೂ ತಿಳಿದಿರುವುದರಿಂದ, ನಚ ಅಪರಃ ಬೇರೆ ಯಾರು ಕೂಡ ಭಗವಂತನಿಗೆ ಸಮಾನರಾದವರಿಲ್ಲ, ಅವನು ಒಬ್ಬನೇ ಸ್ವತಂತ್ರನು ಸರ್ವಜ್ಞನೂ ಆಗಿದ್ದಾನೆ, ಎಲ್ಲವನ್ನೂ ತಿಳಿದವನು, ಅವನನ್ನು ಪೂರ್ಣ ತಿಳಿದವರು ಯಾರೂ ಇಲ್ಲ ಹೇಳಿ. ನಚ ಅಪರಃ ಅನನ್ಯ ಅಧಿಪತಿ ಚ ಅಸೌ, ಅವನಿಗೆ ಅಧಿಪತಿಗಳು ಯಾರಿಲ್ಲ, ಅವನೆಲ್ಲರಿಗೂ ಅಧಿಪತಿ, ಅವನಿಗೆ ಬೇರೆ ಅಧಿಪತಿಗಳಿಲ್ಲ. ಗರಿಯಾನ್ ಬ್ರಹ್ಮಣೋಯತಃ, ಅವನು ಬ್ರಹ್ಮಾದಿ ದೇವತೆಗಳಿಗಿಂತಲೂ ಎಷ್ಟೋ ಸರ್ವೋತ್ತಮನಾಗಿದ್ದಾನೆ, ಸರ್ವಶ್ರೇಷ್ಠನಾಗಿದ್ದಾನೆ. ಆ ಕಾರಣದಿಂದ ತತ್ ಪ್ರಸಾದ ಋತೇ ತಸ್ಯ ನ ಅನ್ಯ ವೇತ್ತ ಅಸ್ತಿ ಕಶ್ಚನ. ತತ್ ಪ್ರಸಾದ ಪ್ರಸಾದ ಋತೆ ಋತೆ ಅಂದ್ರೆ ವಿನ ಇಲ್ಲದಿದ್ದರೆ, ತತ್ ಪ್ರಸಾದ ಋತೆನೆ ತತ್ ಪ್ರಸಾದ ವಿನ ತಸ್ಯ ಅನುಗ್ರಹಂ ವಿನ, ಆ ಭಗವಂತನ ಅನುಗ್ರಹವಿಲ್ಲದೆ, ತಸ್ಯ ಆ ಭಗವಂತನಿಗೆ ನ ಅನ್ಯ ವೇತ್ತ ಅಸ್ತಿ ಕಶ್ಚನ, ಯಾರು ಕೂಡ ಭಗವಂತನನ್ನು ತಿಳಿಯುವುದಕ್ಕೆ, ವೇತ್ತಾನೆ ತಿಳಿದವನು, ಅಸ್ತಿ ತಿಳಿದವನು, ಅನ್ಯ ವೇತ್ತ ನ ಅಸ್ತಿ, ಭಗವಂತನ ತಿಳಿದವನು ಇನ್ನೊಬ್ಬನಿಲ್ಲ. ಯಾಕೆ? ಭಗವಂತನ ಅನುಗ್ರಹವಿಲ್ಲದಿದ್ದರೆ. ಸೊ ತತ್ ಪ್ರಸಾದ ಮೃತೆ, ಅವನ ಅನುಗ್ರಹವಿಲ್ಲದಿದ್ದರೆ ಅವನನ್ನು ತಿಳಿದವರು ಯಾರೂ ಬೇರೆಯವರು ಇಲ್ಲ ಅಂತ ಹೇಳಿ, ಅಂದ್ರೆ ಕೇವಲ ಭಗವಂತನ ಅನುಗ್ರಹದಿಂದಲೇ ಭಗವಂತನನ್ನು ನಾವು ತಿಳಿಯಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅನ್ಯೋ ವೇತ್ತ ಅಸ್ತಿ ಕಶ್ಚನ ತೇಜಸೋ ರೂಪವತ್ ರೂಪಂ ಬಹುಧಾ ಕುರುತೆ ಹರಿ. ನಾವು ತೇಜೋವಾರ್ಮಿತಾಮಿಥಾಗ್ನಿಮಯಿಸಗೋಂಶಾನ್ನ ಅನ್ನುವ ಭಾವನೆಯಲ್ಲಿ ಮೂರು ವಿಧವಾದ ಸೃಷ್ಟಿ ಎಂಥದ್ದು ಅಂತ ನಾವು ದ್ವೈತ ಪ್ರಮೇಯ ಪ್ರಕಾರ ಹೇಳಿದ್ವಿ, ಅದನ್ನೇ ತಂತ್ರ ಭಾಗವತವು ಹೇಳುತ್ತೆ. ಅದು ಏನ್ ಹೇಳ್ತಾ ಇದೆ ತಂತ್ರ ಭಾಗವತ? ತೇಜಸ ರೂಪವತ್ ರೂಪಂ ಬಹುಧಾ ಕುರುತೆ ಹರಿ, ದೀಪದಿಂದ ದೀಪ ಹಚ್ಚಿದಂತೆ ತನ್ನ ರೂಪಗಳನ್ನು ಅನಂತಾನಂತ ರೂಪವನ್ನು ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾನೆ. ಈಶ್ವರ ಸೃಷ್ಟಿ ಅದೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವಾರಿಸ್ಥ ತೇಜ ಪ್ರತಿಮಾ ದೀವಾ ತಸ್ಮಾತ್ ನಿರ್ಗತಾ. ಆ ಭಗವಂತನಿಂದ ಹೊರಹೊಮ್ಮಿದ ಅಂದ್ರೆ ಅವನ ಇಂದ ಬಂದು ಅವನಿಂದ ಸೃಷ್ಟಿ ಮಾಡಿದ್ದಾನೆ. ಎಂತಹ ಅವರು? ವಾರಿಸ್ಥ ತೇಜ ಪ್ರತಿಮಾಹ, ನೀರಿನಲ್ಲಿ ಇರುವಂತಹ ತೇಜಸ್ಸಿನ ಪ್ರತಿಮೆ, ಆ ಸೂರ್ಯನ ಪ್ರತಿಮೆಗಳು ಯಾವ ಪ್ರತಿಬಿಂಬಗಳು ಯಾವ್ದಿದೋ ಅವೆಲ್ಲವೂ ಜೀವಾಹ ತಸ್ಮಾತ್ ನಿರ್ಗತ. ಹಾಗೆ ಆ ಸೂರ್ಯನಿಂದ ನೀರಿನಲ್ಲಿ ಪ್ರತಿಬಿಂಬಗಳು, ಅನೇಕ ಪ್ರತಿಬಿಂಬಗಳು ಹೊರಟಿವೋ ಹಾಗೆ ಆ ಭಗವಂತನಿಂದ ಈ ದೇಹಾದಿಗಳೆನ್ನುವ ದೇಹ ಶರೀರಾದಿಗಳೆನ್ನುವ ನೀರಿನಲ್ಲಿ ಅಂದ್ರೆ ಈ ಮೀಡಿಯಂನಲ್ಲಿ ಇವರು ಪ್ರತಿಮೆಗಳ ಸದೃಶವಾಗಿ ಜೀವರಾಶಿಗಳ ಪ್ರತಿಬಿಂಬಗಳಂತೆ ಪ್ರತಿಬಿಂಬಿಸುವಂತೆ ಜೀವರಾಶಿಗಳು ಭಗವಂತನ ಪ್ರತಿಬಿಂಬರೇ ಆಗಿದ್ದಾರೆ. ಅವರು ಈ ದೇಹಾದಿಗಳಲ್ಲಿ ಅವರು ಬಂದು ನೆಲೆಸಿದ್ದಾರೆ, ಬಂದಿದ್ದಾರೆ ಭಗವಂತನ ಅನುಜ್ಞೆಯಿಂದ, ಆಜ್ಞೆಯಿಂದ, ಅವನ ಇಚ್ಛೆಯಿಂದ, ಅವನು ವಿಧಿಸಿದ ರೀತಿಯಲ್ಲಿ, ಅವನು ಬಯಸಿದ ರೀತಿಯಲ್ಲಿ ಇವೆಲ್ಲವೂ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ರೂಪಂ ರೂಪಂ ಪ್ರತಿ ರೂಪ ಹೋಗುವ ಅನ್ನೋದ್ರಲ್ಲಿ ಆ ವಿಷಯಗಳು ಹೇಳ್ತಾರೆ. ವಾರಿಸ್ತೇಜ ಪ್ರತಿಮಾ ದೇವ ತಸ್ಮಾತ್ ನಿರ್ಗತ ಕುಲಾಲಯನ ಮೃದ ಯತ್ ನಿರ್ಮೀಯಂತೆ ಘಟಾದಯ ವಿಷ್ಣುನಾ ಏವಂ ಪ್ರಕೃತ್ಯಾ ನಿರ್ಮ್ಯತೆ ಜಗದೀದೃಶ್ಯ. ಕುಲಾಲ ಅಂದ್ರೆ ಕುಂಬಾರ, ಮಡಿಕೆ ಮಾಡುವವನು. ಅವನಿಂದ ಮೃದ ಮಣ್ಣಿನಿಂದ ಯದ್ವತ್ ಹಾಗೆ ಆದರೆ ವಿನಿರ್ಮೀಯತೆ ವಿನಿರ್ಮೀಯಂತೆ ಚೆನ್ನಾಗಿ ನಿರ್ಮಾಣ ಮಾಡಲ್ಪಡುತ್ತವೋ ಏನು ಘಟಾದಯ ಮಡಿಕೆ ಮುಂತಾದವುಗಳು ಹಾಗೆ ವಿಷ್ಣುನ ಏವಂ ವಿಷ್ಣುನಿಂದ ಅದೇ ರೀತಿಯಲ್ಲಿ ಪ್ರಕೃತಿಯ ಏವ ಪ್ರಕೃತಿ ಅನ್ನುವ ಮಣ್ಣನ್ನು ಉಪಯೋಗಿಸಿಕೊಂಡು ನಿರ್ಮ್ಯತೆ ಜಗತ್ ಈದೃಶಂ ಈದೃಶಂ ಜಗತ್ ನಿರ್ಮ್ಯತೆ ಇಂತಹ ಮಹತ್ತರವಾದ ಪ್ರಪಂಚ ಅನ್ನುವುದು ಸೃಷ್ಟಿ ಮಾಡಲ್ಪಟ್ಟಿದೆ. ಇದು ಮೂಲ ಪ್ರಕೃತಿ, ಪ್ರಕೃತಿಯಿಂದ ಭಗವಂತ ಪ್ರಕೃತಿಯನ್ನು ಮಣ್ಣಿನ ಉಪಯೋಗಿಸಿಕೊಂಡು ಕುಲಾಲ ಮಡಿಕೆ ಮಾಡಿದಂತೆ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ವಿಷ್ಣು ಪರಮಾತ್ಮ ನಾರಾಯಣ ಈ ಜಗತ್ತಿನ ನಿರ್ಮಾಣವನ್ನು ಮಾಡಿದ್ದ. ಸೊ ಆ ಕಾರಣದಿಂದ ಅವನು ನಿಮಿತ್ತ ಕಾರಣ ಮಾತ್ರ, ಅವನು ಉಪಾದಾನ ಕಾರಣವಲ್ಲ ಅನ್ನುವುದು ತಂತ್ರ ಭಾಗವತ ಅದನ್ನೇ ತಿಳಿಸಿಕೊಡುತ್ತೆ. ಈ ವಿಧವಾಗಿ ತಂತ್ರ ಭಾಗವತದಲ್ಲಿ ದ್ವೈತ ಸಿದ್ಧಾಂತದ ಪ್ರಮೇಯಗಳು ಆ ಈ ಮಂಗಳ ಶ್ಲೋಕ ಧ್ಯಾನ ಶ್ಲೋಕಕ್ಕೆ ಕೊಡಬೇಕಾಗಿದ ಅರ್ಥವನ್ನು ಸರಿಯಾಗಿ ತಿಳಿಸುವಂತಹದ್ದು ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಇವತ್ತು ಇಲ್ಲಿಗೆ ಇಳಿಸ್ಬಿಟ್ಟು ಮತ್ತು ನೆಕ್ಸ್ಟ್ ಕ್ಲಾಸು ಬುಧವಾರ ಶುರು ಮಾಡೋಣ. ನಮಸ್ಕಾರ. ಪ್ರಾಬಬ್ಲಿ ನಾವು ಇದಕ್ಕಾನುಸಾರ ಈ ಕ್ಲಾಸ್ ಸ್ವಲ್ಪ ಪೋಸ್ಟ್ಪೋನ್ ಆಗ್ಬೋದು, ಇಲ್ಲ ಬೇರೆ ಟೈಮ್ನಲ್ಲಿ ಏನು ಮಾಡಿದ್ರೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನವಾದ ಮನಸ್ಸೇಂದ್ರ ಅಧ್ಯಾತ್ಮನ ಮನಸ್ಸು ಸ್ವಾತ್ ಕರುಣಿ ಶ್ರೀಮನ್ನಾರಾಯಣ ಶುಕ್ರ.